ಸ್ವರೂಪತಃ ದುರ್ಧರಾದವರಿಗೆ ಭೀಕರವಾದ ದುರ್ಗತಿ ಕೊಡ್ತಾರೆ. ಸಜ್ಜನರಾಗಲು ಕೂಡ ಈ ತರ ಚಿಂತನೆ ಮಾಡಿದರೆ ನನಗೂ ಸ್ವಾತಂತ್ರ್ಯ ಇದೆ ಎಂಬ ಚಿಂತನೆ ಮಾಡಿದರೆ ಭಯ ಪಡಿಸ್ತಾನೆ, ಭಯ ಕೊಟ್ಟೇ ಕೊಡ್ತಾನೆ. ಅದಕ್ಕೆ ಭಾಗವತದಲ್ಲಿ ಹೇಳ್ತಾರೆ, ಭಯಂ ದ್ವಿತೀಯಾಭಿನಿವೇಶ ಈಶಾತ್ ಅಪೇತಸ್ಯ. ಭಗವಂತನಿಂದ ದೂರ ಆಗಿ ಭಗವಂತನನ್ನು ಬರೆದು ನಾನೇ ಅನ್ನುವವನಿಗೆ ಭಯ ಹೋಗುತ್ತೆ. ಸರಿ, ನಂತರ ಎರಡನೇದು ಹೇಳ್ತಾರೆ, ಗಜಶಬ್ದ ಅಂತರ್ನಾದ ವರ್ಣವತ್ ಸ್ವರಿತಾಖ್ಯಂ ವರ್ಣಂ ವ್ಯಂಜಯಿಸುವ ತದ್ವಾರ ಹೀಂಕಾರ ಸಹಿತ ಭೀಷಕತ್ವ ಪ್ರಕಾಶಯತಿ. ಗಜಶಬ್ದ, ಗಜ ಅಂದರೆ ಆನೆ, ಹೀಂಕರಿಸುವ ಶಬ್ದ, ಅಲ್ಲಿ ಹೀಂಕಾರ ಬರ್ತಾ ಇರುತ್ತೆ. ಹೌದಾ? ಹೀ ಅಂತ ಶಬ್ದ ಹೀಂಕಾರನೇ ಹೇಳೋದು, ಅದರಲ್ಲಿ ಹಕಾರ ಸೇರಿರುತ್ತೆ ಹೀ. ಅದನ್ನು ಹೇಳ್ತಾ ಇದ್ದಾರೆ, ಗಜಶಬ್ದ ಅಂತರ್ನಾದ ವರ್ಣದಂತೆ ಸ್ವರಿತ ಎಂಬ ವರ್ಣವನ್ನು ಹೊರಹಾಕುತ್ತೆ, ಹಾಕಿ ಅದರ ಮೂಲಕ ಏನು ತಿಳಿಸಿಕೊಡುತ್ತೆ ಅಂದರೆ ದೇವರ ಭೀಷಕತ್ವ ಅಂದರೆ ಭಯಪಡಿಸುವುದನ್ನೇ ತೋರುತ್ತೆ. ಆದರೆ ಹಿಂಕಾರ ಸಹಿತವಾಗಿ ಭಯಪಡಿಸುವುದನ್ನು ತೋರುತ್ತೆ. ಅದೇನು ಭಯಪಡಿಸೋದು ಮುಖ್ಯಪ್ಪ, ಅದು ಹಿಂಕಾರ ಸಹಿತ ಅಂದ್ರೇನು, ಏನು ಇಲ್ಲದಿದ್ರೆ ಏನು ಅಂದರೆ ಹಿಂಕಾರ ಸಹಿತವಾಗಿ ಭಯಪಡಿಸುವುದು ಭೀಕರವಾಗಿರತಕ್ಕಂಥ ದುಷ್ಟ ವ್ಯಕ್ತಿಗಳನ್ನು, ಅಂಥವರನ್ನು ಹೆದರಿಸುವಂಥ ಅಪರೂಪದ ಭಗವದ್ ರೂಪ ಆತನ ಗುಣ ಎಲ್ಲಿದೆ ಅಂದರೆ ಯಾ ಆ ಗುಣವನ್ನು ಯಾರು ತೋರ್ತಾ ಇದೆ, ಆನೆಯ ಶಬ್ದ ತೋರ್ತಾ ಇದೆ ಅಂದರೆ ಆನೆಯ ಶಬ್ದ ತೋರ್ತಾ ಇದೆಯಾ ಅಂದರೆ ಶಬ್ದಗತ ಭಗವದ್ ರೂಪ ತೋರುತ್ತಾ ಇದೆ. ಶಬ್ದ ದೇವರನ್ನು ಕುರಿತು ಹೇಳುತ್ತೆ ಅಂತ ಹೇಳ್ತೇವೆ, ಎಲ್ಲ ಶಬ್ದಗಳು ದೇವರನ್ನೇ ಹೇಳುತ್ತೆ. ಸಮಸ್ಯೆ, ಶಬ್ದಗಳು ದೇವರನ್ನೇ ಹೇಳುತ್ತೆ ಎಂದು ಶಬ್ದ ಜಡವಾಚೇತನವ ಅಂತ, ಶಬ್ದ ಜಡವಾಚೇತನ ಮತ್ತೆ ಹೇಳುತ್ತೆ ವರ್ಣಾಭಿಮಾನಿ ದೇವತೆಗಳು ಅವರೊಳಗಿರುವ ಭಗವತ್ ರೂಪ. ಯಾರನ್ನ ಕುರಿತು ಹೇಳೋದು? ಇನ್ನೊಂದು ಭಗವತ್ ರೂಪದ ಕುರಿತು. ಅದಕ್ಕೆ ಈ ಎರಡೂ ರೂಪಗಳ ಪರಿಚಯ ಯಾರಿಗೆ ಸರಿಯಾಗಿ ಆಗುತ್ತೆ ಅವರ ಸಾಧನ ವಿಶೇಷ ಆಗುತ್ತೆ. ಯಾವುದು? ಕರ್ತೃತಾತವ ಪೂಜ್ಯತಾಪಿ ಸರ್ವ ಕರ್ಮ ವಿನಿಶ್ಚಿತ. ಕರ್ತೃತ ಪೂಜ್ಯತ, ಆ ಶಬ್ದಗಳಲ್ಲಿದ್ದು ದೇವರ ರೂಪ ತಿಳಿಸಿಕೊಡುವವನು ದೇವರೇ, ಆ ಶಬ್ದದಿಂದ ತಿಳಿಯುವವನು ತಿಳಿಯಲ್ಪಡುವವನು ದೇವರು. ದೇವರ ಕುರಿತು ದೇವರೇ ಶಬ್ದದಲ್ಲಿದ್ದು ಹೇಳುತ್ತಾ ಇದ್ದಾರೆ. ದೇವರ ಪೂಜೆ ನಮ್ಮಲ್ಲಿದ್ದು ದೇವರೇ ಮಾಡಿಸ್ತಾ ಇದ್ದಾರೆ. ದೇವರ ಕುರಿತು ವಿಶೇಷ ಶಬ್ದದಲ್ಲಿದ್ದು ದೇವರೇ ತಿಳಿಸ್ತಾ ಇದ್ದಾರೆ. ಶಬ್ದದಲ್ಲಿ ನಮ್ಮಲ್ಲಿರುವ ದೇವರಿಗೆ ಸರ್ಕರ್ತರು, ಇನ್ನೊಂದು ಕಡೆಯಿದ್ದು ಶಬ್ದದಿಂದ ವಾಚ್ಯನಾದವ ನಮ್ಮಿಂದ ಪೂಜ್ಯನಾದವ ಪೂಜ್ಯ, ಕರ್ತೃ ಪೂಜ್ಯ, ಕರ್ತೃತ ಪೂಜ್ಯತ ಎರಡು ಬೇಕು. ಹೌದಾನೆ? ಏನು ಹೇಳ್ತಾ ಇದ್ದಾರೆ? ಏವಂ ಜಲ ಪೂರ್ಣ ಮಹಾಮಾತ್ರ ಶಬ್ದ ಪಾದಭೂಷಣ ಶಬ್ದಶ್ಚ ಸ್ವರಿತ ಸಹಿತ ಅಂತರ್ನಾದ ವರ್ಣಂ ವ್ಯಂಜಯಿತ್ವ ಹಿಂಕಾರ ಸಹಿತ ಭೀಷಕತ್ವಮೇವ ಪ್ರಕಾಶಯತಃ. ನೀರಿನಿಂದ ತುಂಬಿದ ಪಾತ್ರೆ, ಮಹಾಮಾತ್ರ ದೊಡ್ಡ ಪಾತ್ರೆ, ಆ ನೀರಿನಿಂದ ತುಂಬಿದ ಪಾತ್ರೆಯ ಶಬ್ದ ಅಥವಾ ಇನ್ನೊಂದು ಯಾವುದು ಅಂದರೆ ಪಾದಭೂಷ ಶಬ್ದ, ಕಾಲಿನ ಪಾದಭೂಷ ಯಾವುದು? ಗೆಜ್ಜೆ, ಚಪ್ಪಲಿಯೂ ಹಾಕ್ಬೋದು. ಹೌದಲ್ಲ? ಗೆಜ್ಜೆ ಶಬ್ದ ಅಥವಾ ಪಾದಭೂಷ ಶಬ್ದ ಏನು ಮಾಡುತ್ತೆ ಅಂದರೆ ಹಿಂಕಾರ ಸಹಿತ ಅಂತರ್ಣಾದ ವರ್ಣವನ್ನೇ ಅಂದರೆ ಅಂತರ್ಣಾದ ಸ್ವರಿತ ಎರಡನ್ನೂ ತಿಳಿಸಿಕೊಡುತ್ತಾ ಅದರಿಂದ ಹಿಂಕಾರ ಸಹಿತ ಭೀಷಕತ್ವ ಭಗವಂತ ಎಲ್ಲರನ್ನು ದುಷ್ಟರನ್ನು ಹೆದರಿಸ್ತಾನೆ ಎಂಬುದನ್ನು ತಿಳಿಸಿಕೊಡುತ್ತಾ ಇದೆ. ಇನ್ನು ಮುಂದೆ ಹೇಳುತ್ತಾರೆ, ಚಕೋರಿ ಶಬ್ದ ಗೃಹ ಗೋಧಾ ಶಬ್ದ ಅರಣ್ಯ ಗೋಧಾ ಶಬ್ದಶ್ಚ ಕಂಠಪದ ಶಬ್ದವದು ಪ್ರಸಿದ್ಧವರ್ಣಂ ನಿರ್ಣಯಿತ್ವಾ ಅದ್ಭುತತ್ವ ಪ್ರಕಾಶಯಂತಿ. ಚಕೋರಿ ಶಬ್ದ, ಚಕೋರ ಪಕ್ಷಿ, ಅದು ಕುರು 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 ಅಂತ ಮಾಡ್ತಾ ಬಾಯಿಂದ ಶಬ್ದ ಮಾಡುತ್ತೆ, ಹಾಗೆ ಹಲ್ಲಿ ಲೊಚ ಕೊಟ್ಟುತ್ತೆ. ಇವೆಲ್ಲ ಶಬ್ದಗಳು ಯಾವುದನ್ನು ತಿಳಿಸಿಕೊಡುತ್ತೆ ಅಂದರೆ ನೋಡಿ, ನಮ್ಮಲ್ಲಿ ಯಾವುದಾದ್ರೂ ಆಶ್ಚರ್ಯಕರಾದ ಶಬ್ದ ಲೊಚ್ಚಗೊಟ್ಟು ಅಂದರೆ ಆಶ್ಚರ್ಯವನ್ನು ತೋರುತ್ತೆ. ಆ ಹಲ್ಲಿಯ ಶಬ್ದವೂ ಕೂಡ ಆಶ್ಚರ್ಯವನ್ನು ತೋರುತ್ತೆ. ಆಶ್ಚರ್ಯ ಅಂದರೆ ಭಗವಂತ ಅದ್ಭುತ ಅದ್ಭುತ ಅಂತ ಯಾವಾಗಲೂ ಹೇಳ್ತಾ ಇರುತ್ತದೆ. ಮುಂದೇನು ಅಂತ ಅದು ಹೇಳುತ್ತಂತೆ ಅಂತ ಹೋಗ್ಲಿಕ್ಕೆ ಕೇಳ್ತಾ ಇಲ್ಲ. ನಮ್ಮ ಮನೆಯಲ್ಲಿ ಇವೆಲ್ಲ ಶಬ್ದಗಳು ಕೇಳಿಸ್ತಾನೆ ಇರುತ್ತೆ. ಗಜಶಬ್ದ ಮಹಾ ನಿಮ್ಗೆ ಕೇಳಿಸ್ಲಿಕ್ಕಿಲ್ಲ, ಅದು ಜೂ ಹೋಗಿರ್ಬೇಕು ಅಥವಾ ಇಲ್ಲ ನೀವೆಲ್ಲಿ ಕಾಡಿಗೆ ಹೋಗಿರ್ಬೇಕಷ್ಟೇ, ಆನೆ ಶಬ್ದ ಕೇಳಿಸಲ್ಲ. ಇನ್ನ ತುಂಬಿದ ಪಾತ್ರೆ ಶಬ್ದ ಅಥವಾ ತುಂಬಿರೋ ಕೊಡ ತರುವಾಗ ಶಬ್ದ ಬರ್ಬೇಕಾದ್ರೆ ಕದಲ್ಬೇಕಲ್ಲ. ತುಂಬಿದ ಪಾತ್ರೆಯಿಂದ ಬರುವ ಶಬ್ದ, ಪಾತ್ರೆ ತುಂಬುವ ಕಾಲಕ್ಕೆ ಬರುವ ಶಬ್ದ, ಕಾಲಿನ ಭೂಷಣದ ಶಬ್ದ, ಇವೆಲ್ಲ ಮನೆಯಲ್ಲಿ ಕೇಳಿಸ್ತಾನೆ ಇರುತ್ತಲ್ಲ, ಕೇಳಿಸಲ್ವ? ಇದು ಮಾತ್ರ ಚಿಂತನೆ ಮಾಡಿ ಅಂತಲ್ಲ, ಇದೇ ತರ ಎಲ್ಲವೂ ಇದೆ. ಪ್ರತಿಯೊಂದು ಶಬ್ದವೂ ದೇವರನ್ನೇ ಹೇಳುತ್ತೆ. ಅದರಲ್ಲಿ ಇನ್ ಪರ್ಟಿಕ್ಯುಲರ್ ಈ ಶಬ್ದಗಳೆಲ್ಲ ಇದೆ. ಇನ್ನ ಅಲ್ಲಿಯಂತೂ ಇದ್ದೇ ಇರುತ್ತೆ ಮನೆಯಲ್ಲಿ, ಅಂದ್ರೆ ನಾವಿದ್ದಾಗ ಅದ ಶಬ್ದ ಮಾಡಬೇಕು. ಇರ್ಲಿ ಬಿಡಿ, ಅಲ್ಲಿ ಕಾಣಿಸುತ್ತಲ್ಲ, ಕಾಣಿಸಿದಾಗ ಶಬ್ದ ಅಂತ ಮಾಡಿರುತ್ತೇವೆ. ಆ ಮಾಡೋ ಕಾಲಕ್ಕೆ ದೇವರ ಕುರಿತು ಆ ಶಬ್ದ ಹೊರಟಿರುತ್ತೆ. ಅದೇ ನಿನ್ನ ಪೂಜಾ ಕೃಷ್ಣಾರ್ಪಣ, ಅದನ್ನು ಹೇಳ್ತಾ ಇರ್ತೇವೆ. ಇಷ್ಟು ಏನು ಸಿಕ್ಕರೆ ಅದನ್ನು ಬಾಚಿಕೊಂಡು ತಗೊಳ್ತೀವಲ್ಲ ನಾವು, ಏನು ಸಿಕ್ಕರೆ ಸಾಕು, ಅದನ್ನ ಆದಷ್ಟು ಪ್ರಯೋಜನ ಪಡ್ಕೊಳ್ತಾ ಇರ್ತೇವೆ. ಕೊನೆಗೆ ನಮಗೆ ವಸ್ತುವಿನ ಮೇಲೆ ವ್ಯಾಮೋಹ ಎಷ್ಟಿರುತ್ತೆ ದುಷ್ಟ ಅಂತ ಕೊಡ್ತೀರಾ? ಅಟ್ಟ ಎಂತಿರುತ್ತೆ ನಮ್ಮ ಮನೆಯಲ್ಲಿ, ಅಟ್ಟ ಅಟ್ಟದ ಮೇಲೆ ಸಾಮಾನು ಅಂತಿರುತ್ತೆ. ಒಂದು ಸಲ ಶಿಫ್ಟ್ ಆದ ಕಾಲಕ್ಕೆ ಬಂದು ಕೂತಿರುತ್ತೆ, ಮತ್ತು ಶಿಫ್ಟ್ ಆಗೋ ಕಾಲಕ್ಕೆ ತೆಗೆಯೋದು ಅಲ್ವಾ, ಇನ್ನ ಸೇರ್ತಾ ಇರುತ್ತೆ ಅಲ್ಲಿಗೆ. ಸರಿಯಪ್ಪ, ಮತ್ತು ಮನೆ ತಗೊಳ್ಳೋ ಕಾಲಕ್ಕೆ ದೃಢ ಸಂಕಲ್ಪ ಹೊಂದಿರುತ್ತೆ. ಏನಂತ, ಇನ್ನ ಮೇಲೆ ಎಲ್ಲ ಬಿಸಾಡ್ಬಿಡ್ಬೇಕು ಅಂತ ಎಲ್ಲರೂ ಒಂದೇ ದೀಕ್ಷ. ಆದರೆ ಆ ಬಿಸಾಡೋ ಕಾಲಕ್ಕೆ ಆ ಅಟ್ಟದಿಂದ ಪದಾರ್ಥಗಳು ಇಳಿಸಿದ ಕೂಡಲೇ ಅಲ್ಲ ನೋಡಿ, ಅಲ್ಲೂ ಅದು ವಿಶೇಷ. ಒಬ್ಬರು ಇದು ಬೇಡ ಹೊರಗೆ ಹಾಕೋಣ ಅಂತ ಹೇಳಿದ್ರೆ ಅದು ನನ್ಗೆ ಬೇಕು, ಇನ್ನೊಬ್ಬರು ಅದು ನನ್ಗೆ ಬೇಕು, ಒಟ್ಟಾರೆ ಮತ್ತು ಅಟ್ಟದ ಸಾಮಾನು ಅಟ್ಟಕ್ಕೇನೆ, ಮತ್ತು ಯಾರು ಬಳಸೋದೇ ಇಲ್ಲ. ಅದು ಶಿಫ್ಟಿಂಗ್ ಆದರೆ ತೊಂದರೆ ಆಗುತ್ತೆ ಅಂತ ಈ ಶಬ್ದ ಬರುತ್ತೆ, ಅದು ಸ್ವಂತ ಮನೆಯಾದರೆ ಶಬ್ದ ಬರೋದೇ ಇಲ್ಲ. ಯಾಕೆ ಅದಕ್ಕೆ ಒಂದೆಲ್ಲ ಪ್ರತ್ಯೇಕ ಇರುತ್ತೆ. ನಾವು ಹೋದ ಮೇಲೂ ಅದು ಕದಲಲ್ಲ, ನಾವಾದರೂ ಹೋಗ್ತೀವಿ ಅದು ಹೋಗಲ್ಲ. ಇನ್ನು ಹೇಳ್ತಾರೆ ಆ ಪಾತ್ರೆಗಳ ಮೇಲೆ ಇನ್ನ ಅಭಿಮಾನ, ಅದನ್ನು ಬಳಸಲ್ಲ. ಏನಿಲ್ಲಮ್ಮ ಅದರಲ್ಲಿ ನೋಡಿ, ಇದು ನಮ್ಮ ಅಜ್ಜಿ ಬಳಸಿದ ಪಾತ್ರೆ, ನಮಗಾಗಿ ಕೊಟ್ಟ ಪಾತ್ರೆ, ಅದು ಹಾಗೆ ಇರ್ತಂತೆ. ನಾವು ಬಳಸಲ್ಲ ಅದನ್ನು, ಯಾಕೆ ಬಳಸಲಿಕ್ಕೆ ಒಂದು ಕೆ ಜಿ ಹುಣಸೆಹಣ್ಣು ಬೇಕಾದ್ರೆ ಅವ್ರಿಗೆ ಬಳಸಲ್ಲ, ಅದಕ್ಕಾಗಿ ಮೇಲೆ ಇಟ್ಟಿರ್ತಾರೆ ಹಾಗೆ. ವ್ಯಾಮೋಹ ಅದರಿಂದ ಪ್ರಯೋಜನ ಆಗುತ್ತೋ ಇಲ್ಲ, ವ್ಯಾಮೋಹ ಜಾಸ್ತಿ. ಮತ್ತೆ ಆ ವ್ಯೋಮನ ಇದ್ರ ಮೇಲೆ ಬರಬಾರದೆ ನಮಗೆ. ಪ್ರತಿಯೊಂದು ಶಬ್ದ ಪ್ರತಿಯೊಂದು ಕ್ರಿಯಾ ಏನು ಸಿಕ್ಕರೂ ಹೊರೇ ನೆನಗರ್ಪಿತ ಅಂತ ಮಾಡ್ತಾ ಹೋದ್ರೆ ಎಷ್ಟು ಚೆನ್ನಾಗಿರುತ್ತೆ. ಆ ವ್ಯಾಮೋಹ ನಮ್ಮಲ್ಲಿ ಹುಟ್ಟಬೇಕಷ್ಟು. ವ್ಯಾಮೋಹ ಅನ್ಬಾರ್ದು, ಅದನ್ನ ಸರಿಯಾಗಿ ಪದಾರ್ಥದ ಬಳಕೆ ಅದನ್ನ ನಾವು ಮಾಡಬೇಕು. ಮುಂದೆ ಹೇಳ್ತಾ ಇದ್ದಾರೆ, ಹಾ ಅಲ್ಲ ಅಟ್ಟ ಅಂತ ನಿಮ್ಗೆ ದೃಷ್ಟಾಂತ ಕೊಟ್ಟೆ ಅಷ್ಟೇ. ಎರಡು ಅಟ್ಟಗಳು, ಎರಡು ಅಟ್ಟ, ಒಂದು ಮನೆಯಲ್ಲಿರುವ ಅಟ್ಟ, ನಮ್ಮಲ್ಲಿ
ನಮ್ಮಲ್ಲಿರುವ ಅಟ್ಟ ಯುದ್ಧದ ಇದನ್ನೇನಂತ ತಲೆ, ಇದೊಂದು ಅಟ್ಟ. ಎಲ್ಲ ಹಿಂದೆ ಕೇಳಿದ್ದೆಲ್ಲ ಇಲ್ಲೇ ಕೂತಿರುತ್ತೆ, ಕೇಳೋದೆಲ್ಲ ಇಲ್ಲೇ ಸ್ಟಾಕ್ ಆಗ್ತಾ ಇರುತ್ತೆ, ಬಳಕೆ ಮಾತ್ರ ಆಗೋದೇ ಇಲ್ಲ. ಎಲ್ಲಿ ಎಷ್ಟು ಪ್ರವಚನ ಕೇಳಿದ್ದೀವಿ, 80 ವರ್ಷ 70 ವರ್ಷ ಎಲ್ಲ ಪ್ರವಚನ ಕೇಳಿದ್ದಾ ಇದ್ದು, ಒಂದಾದ್ರೂ ಬಳಸ್ತೀವ? ಬಳಸೋದೇ ಇಲ್ಲ. ಆ ಅಟ್ಟದ ಮೇಲೆ ಪದಾರ್ಥ ನಮ್ಮ ತಲೆ ಎಂಬ ಅಟ್ಟದಲ್ಲಿ ಎಲ್ಲ ಕೂತಿರುತ್ತೆ. ಯಾವಾಗ ಬರುತ್ತದು ಅಂದ್ರೆ ನಂಗೊತ್ತು ನಂಗೊತ್ತು ಅಂತ ಬರುತ್ತಷ್ಟೇ ಹೊರತು ಬೆಳಿಗ್ಗೆದ್ದು ಅನುಷ್ಠಾನ ಮಾಡ್ಬೇಕಂತ ಬರೋದಿಲ್ಲ. ಮತ್ತೆ ಆ ಅಟ್ಟದ ಮೇಲೆ ಎಷ್ಟು ವ್ಯಾಮೋಹವೋ ಈ ಅಟ್ಟದ ಮೇಲೂ ಅಷ್ಟೇ ವ್ಯಾಮೋಹ. ಅದಕ್ಕೆ ಸ್ವಾಮಿನ ಕೇಳಬೇಕು, ಸ್ವಾಮಿ ಅಟ್ಟದಲ್ಲಿ ಒಂದು ಸಾಮಾನ್ಯ ಮಾಡಯ್ಯ, ಎಲ್ಲ ಬಳಕೆ ಆಗುವಂತೆ ಮಾಡಿ, ಅಥವಾ ಬಳಕೆ ಆಗೋದೇ ಕೊಡು, ಬಳಕೆ ಆಗುವಷ್ಟೇ ಕೊಡು. ಮುಂದೆ ಹೇಳ್ತಾ ಇದ್ದಾರೆ, ನದೀಶ ಘೋಷ ನಾದಾಖ್ಯಂ ವರ್ಣಂ ವ್ಯಂಗಯಿತ್ವ ಸರ್ವಶ್ರೈಷ್ಠ್ಯಂ ಪ್ರಕಾಶಯತಿ. ನದೀ ಘೋಷ ಶಬ್ದ, ನದೀ ಘೋರದ ಶಬ್ದ ಬರುತ್ತಲ್ಲ, ಆ ಶಬ್ದ ಏನು ಮಾಡುತ್ತೆ, ನಾದವನ್ನ ಹಿಂದೆ ಅಂತರ್ನಾದ ಇದು ನಾದ, ಆ ನಾದ ಎಂಬ ವರ್ಣವನ್ನ ಹತ್ತ ಹೊರಹತ್ತ ದೇವರು ಸರ್ವಶ್ರೇಷ್ಠ ಎಲ್ಲದಕ್ಕಿಂತ ಶ್ರೇಷ್ಠ ದೇವ, ಅವನಲ್ಲಿರುವ ಧರ್ಮ ಶ್ರೇಷ್ಠ ಅಂದರೆ ಅವನು ಎಲ್ಲದಕ್ಕಿಂತ ದೊಡ್ಡವ 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 ಅನ್ನೋದನ್ನ ಆ ನದೀ ಘೋಷ ಶಬ್ದ ಹೇಳ್ತಾ. ಪ್ರಶ್ನೆ ಬರುತ್ತಲ್ಲ, ಈ ಶಬ್ದಗಳೆಲ್ಲ ನಮಗೆ ದಿನಾಂಕ ಹೇಳಿಸಲ್ಲ, ಇವೆಲ್ಲ ಹೇಳ್ತಾ ಇದ್ದೀರಾ? ಆ ಕೇಳಿಸಿದಾಗ ನಾವು ಚಿಂತನೆ ಮಾಡಬಹುದಷ್ಟೇ. ಯಾಕೆ ಏನ್ ಮಾಡಬಹುದಾ? ಭೂಮಂಡಲದಲ್ಲಿ ಎಷ್ಟು ನದಿಗಳಿವೆ? ಹರಿತಾ ಇದೆಯಾ? ಶಬ್ದ ಬರಲೇಬೇಕಾ? ಬರ್ತಾ ಇರುತ್ತಾ? ಅಂಥ ಕಾಲಕ್ಕೆ ಹೇ ಸ್ವಾಮಿ, ಎಲ್ಲ ನದಿಗಳಲ್ಲಿ ಬರುವ ಶಬ್ದ ನಿನ್ನನ್ನೇ ತಡೆಸ್ತಾ ಇದೆ. ಆ ಮಾತು ಚಿಂತನೆ ಮಾಡಬಹುದಾ? ಎಲ್ಲೆಲ್ಲಿ ಆನೆ ಗರ್ಜನೆ ಮಾಡುತ್ತಾ ಇದೆ, ಎಲ್ಲೆಲ್ಲಿ ಹಲ್ಲಿ ಲೊಚ ಕೊಡುತ್ತಾ ಇದೆ, ಪ್ರತಿಯೊಂದು ಶಬ್ದ ನಿನ್ನನ್ನೇ ಸೇರತಾ ಇವೆ ಹರಿಯೇ, ಅದೆಲ್ಲ ನಿನ್ನ ಪೂಜೆ ಆಗ್ತಾ ಇದೆ ಅಂತ ಕೈ ಮುಗಿದರೆ ಸಾಕು, ಭಗವಂತ ನಮ್ಮನ್ನು ಮೆಚ್ಚಿ ಬಿಡ್ತಾನೆ. ಅಂದರೆ ಅವೆಲ್ಲವೂ ಪೂಜಾ ಅಂತ ನಾವು ಭಗವಂತನಿಗೆ ಸಮರ್ಪಣೆ ಮಾಡಿದ್ದಾಗುತ್ತೆ. ನಂತರ ಹೇಳ್ತಾರೆ ಸಮುದ್ರ ಘೋಷ ನದೀ ಘೋಷ ನಾದ ಎಂಬ ವರ್ಣವನ್ನು ಹೊರಗೆ ಹಾಕಿ ಭಗವಂತ ಸರ್ವಶ್ರೇಷ್ಠ ಎಂಬುದನ್ನು ತಿಳಿಸಿಕೊಡುತ್ತೆ. ಸಮುದ್ರ ಘೋಷ ನಾದವನ್ನೇ ಹೆಚ್ಚು ಹಾಕಿ ಎಲ್ಲದಕ್ಕಿಂತ ಶ್ರೇಷ್ಠ ಅಂತ ಹೇಳೋದು ಮಾತ್ರ ಅಲ್ಲದೆ ಹುಂಕಾರಾಖ್ಯಂ ವರ್ಣಂ ವ್ಯಂಜಯಿತ್ವ ಪಾರ ಅಭಿಭವ ಶಕ್ತಿ ಮತ್ವಂಚ ಪ್ರಕಾಶಯತಿ. ಆ ಸಮುದ್ರ ಘೋಷ ಶಬ್ದ ನಾದ ಶಬ್ದದ ಸಹಿತ ಹೋಂಕಾರವನ್ನು ವರ್ಣವನ್ನು ಹೊರಗೆ ಹಾಕ್ತಾ ಭಗವಂತ ಸರ್ವಶ್ರೇಷ್ಠ ಅಂತ ಅಷ್ಟೇ ಅಲ್ಲ, ಶತ್ರುಗಳನ್ನು ಭೀಕರವಾಗಿ ಅವರನ್ನು ಸೋಲಿಸುವಂಥವ ಪರ ಅಭಿಭವ ಅಂದರೆ ಶತ್ರುಗಳನ್ನು ಸೋಲಿಸಿ ಬಿಡುವವ ಅಂತ ಭಗವಂತನ ಗುಣವನ್ನು ತಿಳಿಸಿಕೊಡ್ತಾರೆ. ಇನ್ನು ಮುಂದೆ ಹೇಳ್ತಾರೆ ಅಲ್ಪೋ ಮೇಘ ಶಬ್ದ, ಅಲ್ಪವ ಅದು ಚಿಕ್ಕದಾಗಿ ಗುಡುಕ್ತಾ ಇರುತ್ತೆ, ಹೆಚ್ಚಲ್ಲ, ಬಡಬಡ ಅಂತ ಗುಡುಗಲ್ಲ, ಚೂರು ಬರ್ತಾ ಇರುತ್ತೆ. ಅಲ್ಪ ಮೇಘ ಶಬ್ದ ಓಂಕಾರಾಖ್ಯಂ ವ್ಯಂಗಯಿತ್ವ ಓಂಕಾರವನ್ನು ಹೊರಡಿಸ್ತಾ ಇರುತ್ತಂತೆ. ಆ ಓಂಕಾರದಿಂದಾಗಿ ಏನು ಗೊತ್ತಾಗುತ್ತೆ ಅಂದರೆ ಅತಿಶಯಿತ ಅಧಿಕ ಉಚ್ಚತ್ವಂ ಪ್ರಕಾಶಯತಿ. ದೇವ ನೋಡಿ, ನಮಗಿಂತ ದೊಡ್ಡವರು ದೇವತೆಗಳು ಉಚ್ಚ, ಅವರಿಗಿಂತ ದೊಡ್ಡವರು ರುಜುಗಣಸ್ಥರು, ಹೌದಾ? ಅಧಿಕ ಉಚ್ಚ, ಅವರಿಗಿಂತ ಅತಿಶಯವಾಗಿ ಉಚ್ಚ ಯಾರು? ಭಗವಂತ. ಅದಕ್ಕೆ ಅತಿಶಯಿತ ಅಧಿಕ ಉಚ್ಚತ್ವಂ ಪ್ರಕಾಶ. ಇನ್ನ ಭೇರಿ ಶಬ್ದ ಯಾವ ವರ್ಣವನ್ನು ಹೊರಗೆ ಹಾಕುತ್ತೆ ಅಂದರೆ ಅನುದಾತ್ತ ಎಂಬ ವರ್ಣವನ್ನು ಹತ್ತ ಔದಾರ್ಯಂ ಪ್ರಕಾಶಯತಿ. ದೇವರು ಉದಾರಿ ಉದಾರಿ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಬರುತ್ತಂತೆ ಬೇರೆ ಶಬ್ದ. ನಂತರ ಘಂಟಾನಾದ ಶಬ್ದ, ಇದಂತೂ ನಮ್ಮನ್ನು ದಿನ ಪೂಜೆ ಮಾಡೋಕ್ಕೆಲ್ಲ ಕೇಳಿಸುತ್ತೆ, ಪೂಜೆ ಮಾಡ್ತಾ ಇದ್ರೆ ಇಲ್ಲ ಪಕ್ಕ ಎಲ್ಲಿ ಘಂಟೆ ಶಬ್ದ ಕೇಳಿಸಲು ಚಿಂತನೆ ಮಾಡಬೇಕಲ್ವಾ? ಘಂಟಾದಿ ಶಬ್ದ, ಗಂಟೆ, ಜಾಗಂಟೆ ಮೊದಲಾದ ಶಬ್ದಗಳೆಲ್ಲ ಸ್ವರಿತ ಎಂಬ ವರ್ಣನವನ್ನು ತಿಳಿಸಿಕೊಡ್ತಾ ಅನ್ಯ ನೀಚತ್ವ ಪ್ರಕಾಶಯತಿ. ಬೇರಿ ಶಬ್ದ ಭಗವಂತ ದೊಡ್ಡವ ಇವ ಉದಾರಿ ಎಂದು ತಿಳಿಸಿಕೊಟ್ರೆ ಘಂಟಾದಿ ಶಬ್ದ ಅನ್ಯರು ನೀಚರು, ಎರಡು ರೀತಿ ದೇವರು ದೊಡ್ಡವರು ಅಂತ ಹೇಳಬಹುದು. ಇವರಿಗಿಂತ ಇವ ದೊಡ್ಡವ ಅಂತ ಹೇಳೋದು ಒಂದು ರೀತಿ, ಅವನಿಗಿಂತ ಮಿಕ್ಕವರು ಚಿಕ್ಕವರು ಅಂತ ಹೇಳೋದು ಒಂದು ರೀತಿ. ಬೇರಿ ಶಬ್ದ ಮೊದಲನೇದು ಹೇಳುತ್ತೆ ಇವನೇ ದೊಡ್ಡವ ಅಂತ. ಘಂಟಾ ಶಬ್ದ ಈಗ ಎಲ್ಲರೂ ಇವನಿಗಿಂತ ಕಡಿಮೆ 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 ಅಂತ ಹೇಳ್ತಾ ಬರುತ್ತೆ. ಅದಕ್ಕೆ ಘಂಟಾನಾದ ಮಾಡೋ ಕಾಲಕ್ಕೆ ಹೇಳ್ತಾರೆ ಆಗಮಾರ್ಥಂ ತು ದೇವಾನ ಗಮನಾರ್ಥಂ ತು ರಕ್ಷಸ ಅಂತ ಹೇಳ್ತಾರೆ. ಆ ಘಂಟಾನಾದ ಮಾಡಿದಾಗ ತಾರತಮ್ಯ ಸಹಿತವಾದ ದೇವತೆಗಳನ್ನು ಕರೀತಾರೆ, ಅಂದರೆ ಭಗವಂತ ಸರ್ವೋತ್ತಮ ಅಂತ ತೋರಿಕೊಡ್ತಾ ಬರುತ್ತೆ. ಮಿಕ್ಕವರು ನೀಚರು, ಮಿಕ್ಕವರು ನೀಚರು ಅಂತ ಘಂಟಾ ಶಬ್ದ. ನಂತರ ಸ್ವರ್ಣ ಗಂಚ್ವಾದಿ ಶಬ್ದ ಉದಾತ್ತಾಖ್ಯಂ ವರ್ಣಂ ವ್ಯಂಗಯಿತ್ವಾ ಉಚ್ಚಸ್ಥಿತಿಂ ಪ್ರಕಾಶ. ಸ್ವರ್ಣ ಚಂಚು ಶಬ್ದ ಅಂತ ಹೇಳ್ತಾರೆ. ಚಂಚು ಶಬ್ದಕ್ಕೆ ಒಂದು ಪಕ್ಷಿ ವಿಶೇಷ. ಆ ಪಕ್ಷಿಯ ಒಂದು ಶಬ್ದ ಹೇಗಿರುತ್ತೆ ಅಂದರೆ ಉದಾತ್ತ, ಅಂದರೆ ಚೆನ್ನಾಗಿ ಗಟ್ಟಿ ಸ್ವರದಿಂದ ಕೂಗುತ್ತೆ. ಆ ಉದಾತ್ತ ವರ್ಣವನ್ನು ಹೇಳ್ತಾ ಭಗವಂತನನ್ನು ಉಚ್ಚನಾಗಿದ್ದಾನೆ ಎಂಬುದನ್ನು ತಿಳಿಸಿಕೊಡುತ್ತೆ.
ಅದಕ್ಕೆ ಸಂಸ್ಕೃತಿ
ಇದು ವೇದವೇ ಹೇಳಿದ್ದು. ಉಪನಿಷತ್ತಿನಲ್ಲಿ ಎಲ್ಲ ಕಡೆ ಭಗವಂತನೇ ಸ್ವಯಂ ಆ ಅಲ್ಲಿ ಇದ್ದದ್ದನ್ನೇ ಉಪನಿಷತ್ತು ಹೇಳ್ತಾ ಇದೆ. ಉಪನಿಷತ್ತು ಅದು ಹೇಳಿದ್ದನ್ನೇ ಹೇಳ್ತಾ ಇದೆ. ನಾವು ಅದರ ಶಬ್ದ ಕೇಳಿ ಅದರಲ್ಲಿ ಇಂಥ ವರ್ಣ ಬರ್ಬೋದು ಅಂತ ಊಹಿಸಿ ಹೇಳೋದಲ್ಲ, ವೇದವೇ ಹೇಳ್ತಾ ಇದೆ ಇಂತಿಂಥ ಕಡೆ ಇಂತಿಂಥ ವರ್ಣ ಬರ್ತಾ ಇದೆ, ಇಂಥ ವರ್ಣ ಬರ್ತಾ ಇದೆ ಅಂತ ಭಗವಂತ ನಿರ್ಣಯ ಮಾಡಿದ್ದು ಶಾಸ್ತ್ರದಲ್ಲಿ. ಆ ನಿರ್ಣಯವನ್ನು ಆಚಾರ್ಯರು ಹೊರಗೆ ಹಾಕಿದ್ರು. ಆಚಾರ್ಯರು ಎಂಥ ಒಂದು ವಿಶೇಷ ಎಂದರೆ ಎಲ್ಲೂ ಸ್ವಂತಿಕೆ ಬಳಸಲ್ಲ, ಎಲ್ಲೂ ಸ್ವಂತಿಕೆ ಬಳಸಲ್ಲ. ನಿಮ್ಮ ಬುದ್ಧಿಯಿಂದ ಬಂತ ಇದು ಅಂದರೆ ಪ್ರಮಾಣ ಪ್ರಮಾಣ ಪ್ರಮಾಣ. ಅವರೊಂದು ಮಾತು ಹೇಳಿ ಅದಕ್ಕೆ ಪ್ರಮಾಣ ತೋರುವುದಲ್ಲ, ಪ್ರಮಾಣವನ್ನೇ ಮಾತಾಗಿ ಮಾತಾಡುತ್ತಾರೆ. ಅವರ ಮಾತೇ ಪ್ರಮಾಣ, ಅಷ್ಟು ಚೆನ್ನಾಗಿರುತ್ತೆ. ಇನ್ನು ಶ್ವಾಸಾದಿ ಶಬ್ದ ಒಟ್ಟಾರೆ ಇನ್ಯಾವ ಶಬ್ದ ಕೇಳಿಸಿದ್ರು ಕೇಳಿದ್ದಾಗಿದ್ರು ನಿಮ್ಮ ಶ್ವಾಸ ಶಬ್ದ ಕೇಳಿಸುತ್ತಲ್ಲ. ಶ್ವಾಸಾದಿ ಶಬ್ದ ಮಂದ್ರ ಎಂಬ ವರ್ಣವನ್ನು ಹೇಳುತ್ತಾ ಪ್ರಕಾಶ ಮಾಡುತ್ತಾ ಏಕಪ್ರಕಾರತಾನ್ ಭಗವಂತ ಶಶ್ವದೇಕ ಪ್ರಕಾರನಾಗಿದ್ದಾನೆ ಎಂಬುದನ್ನು ತಿಳಿಸಿಕೊಡುತ್ತೆ. ಅಷ್ಟೇ ಅಲ್ಲ ಮಂದ್ರ ಅದರ ಜೊತೆಗೆ ಪ್ರಚಯ ಎಂಬ ವರ್ಣವನ್ನು ಹೊರಗೆ ಹಾಕ್ತಾ ಚಾಂಚಲ್ಯಂ ಪ್ರಕಾಶಯತಿ. ನೋಡಿ ಭಗವಂತ ಏಕಪ್ರಕಾರನಾಗಿದ್ದಾನೆ ಅಂತ ತಿಳಿಸಿಕೊಡುತ್ತೆ. ಇನ್ನು ಪ್ರಚಯ ಅಂತ ವರ್ಣವನ್ನು ಹಾಕ್ತಾ ಅಂತ ಹೇಳ್ತಾರೆ ಚಾಂಚಲ್ಯಂ ಪ್ರಕಾಶಯತಿ ಅಂತ ಹೇಳ್ತಾರೆ. ಇದೇನಿದು ಚಾಂಚಲ್ಯ ಪ್ರಕಾಶ ಮಾಡುತ್ತಾರೆ ಅಂದರೆ ಎರಡಕ್ಕೆ ವಿರೋಧ ಆಯ್ತಲ್ಲ, ಏಕಪ್ರಕಾರವಾಗಿರ್ತಾನೆ ಚಂಚಲವಾಗಿರ್ತಾನೆ ಅಂದರೆ ಇಷ್ಟರ್ಥ. ಅಚಾಂಚಲ್ಯ ಅದು ಮೊದಲನೇ ಬರುತ್ತಲ್ಲ, ಏಕಪ್ರಕಾರ ಅಚಾಂಚಲ್ಯ ಎರಡು ಒಂದೇ ಆಯಿತು ಅಲ್ವಾ. ಏಕಪ್ರಕಾರವಾಗಿದ್ದಾನೆ ಅಂತ ಹೇಳ್ತಾ ಮತ್ತು ಅಚಾಂಚಲ್ಯ ಅಂದರೂ ಎರಡು ಒಂದೇ ಆಯಿತು. ಅಲ್ಲಿ ಎರಡನ್ನೂ ಹೇಳುತ್ತಾರೆ. ಏನದು ಅಂದರೆ ಹಾಂ ಏಕಪ್ರಕಾರವಾಗಿ ಇದ್ದಾನೆ ಅಂದರೆ ಇವನ ಗುಣಗಣಗಳಲ್ಲಿ ಇವನ ವಿಶೇಷವಾಗಿರತಕ್ಕಂತಹ ಶಕ್ತಿಯಲ್ಲಿ ಏಕಪ್ರಕಾರ. ಆದರೆ ಇವನು ಚಂಚಲ ಅಂದರೆ ಒಂದೇ ಕಡೆ ಇರುವವನಲ್ಲ, ಸರ್ವತ್ರ ವ್ಯಾಪ್ತ ಅನ್ನೋದನ್ನು ತಿಳಿಸಿಕೊಡ್ತಾ ಇದೆ. ಚಾಂಚಲ್ಯ ಅಂದರೆ ಅವನಲ್ಲಿ ಚಾಂಚಲ್ಯ ಅಲ್ಲ, ಅವನು ಎಲ್ಲ ಕಡೆ ವ್ಯಾಪ್ತ, ಎಲ್ಲ ಕಡೆ ತಿರುಗಾಡುತ್ತಾನೆ, ಎಲ್ಲ ಕಡೆ ಇದ್ದಾನೆ ಎಂಬುದನ್ನು ತಿಳಿಸಿಕೊಡುತ್ತೆ. ಇನ್ನು ಹಾಗೆ ಏವಮೇವ ಇಷ್ಟು ಮಾತ್ರ ನಾವು ಚಿಂತನೆ ಮಾಡಬೇಕಾ ಅಂದರೆ ಅನ್ಯೇಪಿ ಧ್ವನ್ಯಾತ್ಮಕ ಶಬ್ದಾತ್ಮಕ ಅಂದರೆ ವರ್ಣಾತ್ಮಕ ಶಬ್ದ ಯಥಾಯಥಂ ಗುಣ ಕ್ರಿಯಾ ಕೃತ್ಯಾದೀನಿ ಪ್ರಕಾಶಯಂತೀನಿ. ಬೇರೆ ಶಬ್ದಗಳು ಕೂಡ ಅದು ಹೇಗೆ ಹೇಗೆ ರಚನೆ ಆಗಿದೆಯೋ ಆಯಾ ರೀತಿಯಲ್ಲಿ ಆ ಶಬ್ದಗಳೆಲ್ಲ ಭಗವಂತನ ರೂಪ ಗುಣ ಕ್ರಿಯೆಗಳನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಬರುತ್ತೆ. ಅಂತ ಮುಂದೆ ಹೇಳ್ತಾರೆ. ರಮಾದೇವಿ ಮೊದಲುಕೊಂಡು ಪುಷ್ಕರ ಪರ್ಯಂತ ಎಲ್ಲ ದೇವತೆಗಳ ರೂಪಗಳು ಪದಾರ್ಥಗಳಲ್ಲೂ ಇರುತ್ತೆ ಹೇಳಿದ್ದಾರಲ್ವ. ಅವೆಲ್ಲವೂ ಕೂಡ ತಾಣ್ಯಪಿ ಶಬ್ದನಾಮಕಾನಿ ತಾನಿ ಸರ್ವಾಣ್ಯಪಿ ಭಗವಾನ್ ಸ್ವೀಕರೋತಿ. ಹೇಗೆ ನೈವೇದ್ಯಕ್ಕಿಟ್ರೆ ಆ ನೈವೇದ್ಯದಲ್ಲಿರುವ ತನ್ನ ರೂಪ ದೇವರು ಸ್ವೀಕಾರ ಮಾಡಿ ರಮಾದೇವಿಗೆ ನೈವೇದ್ಯ ಕೊಡುವಾಗ ರಮಾ ರೂಪ ದೇವರು ಕೊಡುತ್ತಾರೋ ಇಲ್ಲಿ ನೋಡಿ, ಇಡೀ ನೈವೇದ್ಯದಲ್ಲಿ ತನ್ನ ರೂಪ ತಾನು ಸ್ವೀಕಾರ ಮಾಡುತ್ತಾನೆ. ರಮಾ ನೈವೇದ್ಯ ಇಡುವಾಗ ರಮಾ ರಸ ಉಳಿದಿರುತ್ತಲ್ಲ, ರಮಾ ರಸ ರಮಾದೇವಿಗೆ ಸೇರಬೇಕಾದರೆ ರಮಾ ರಸದೊಳಗಿರುವ ದೇವರ ರಸ, ದೇವರ ರೂಪ ಇರದಿದ್ದರೆ ರಮಾ ರಸ ನಿಲ್ಲಲಿಕ್ಕಾಗಲ್ಲ. ಅಲ್ಲೊಂದು ಪ್ರತ್ಯೇಕ ಭಗವದ್ ರೂಪ ಇರುತ್ತೆ, ರಮಾದೇವಿಯಲ್ಲೂ ಭಗವದ್ ರೂಪ ಇರುತ್ತೆ. ರಮಾದೇವಿಯೊಳಗಿರುವ ಭಗವದ್ ರೂಪ, ರಮಾ ರಸದೊಳಗಿರುವ ಭಗವದ್ ರೂಪವನ್ನು ಸ್ವೀಕಾರ ಮಾಡಿದರೆ ರಮಾದೇವಿಗೆ ರಮಾ ರಸ ಸೇರುತ್ತೆ. ಅದು ಪದಾರ್ಥವೇ ಅಲ್ಲ, ಶಬ್ದದಲ್ಲೂ ಅಷ್ಟೇ. ಶ್ರೋತ್ರೇಂದ್ರಿಯ ವ್ಯಾಪಾರಕ್ಕೂ ಹೇಳ್ತಾ ಇದ್ದಾರಲ್ಲ, ಶ್ರೋತ್ರೇಂದ್ರಿಯ ಶಬ್ದ ಒಂದು ಕೇಳಿಸ್ತು ಅಂದರೆ ಕಿವಿಯಲ್ಲಿರತಕ್ಕಂಥ ಭಗವದ್ ರೂಪಗಳು ಶಬ್ದದಲ್ಲಿರುವ ಭಗವದ್ ರೂಪಗಳನ್ನು ಸ್ವೀಕಾರ ಮಾಡಿದರೆ ಭಗವಂತನಿಗೆ ಭೋಗ. ಹಾಗೆ ಆ ಶಬ್ದದೊಳಗಿರತಕ್ಕಂಥ ರಮಾರೂಪಗಳನ್ನು ಶ್ರೋತ್ರೇಂದ್ರಿಯದಲ್ಲಿರುವ ರಮಾರೂಪಗಳು ಸ್ವೀಕಾರ ಮಾಡಿದರೆ ರಮಾದೇವಿಗೆ ಭೋಗ. ಆದರೆ ಆ ಶ್ರೋತ್ರೇಂದ್ರಿಯದೊಳಗಿರತಕ್ಕಂಥ ರಮಾದೇವಿ ಒಳಗಿರುವ ದೇವರ ರೂಪ, ಶಬ್ದದೊಳಗಿರುವ ಲಕ್ಷ್ಮೀದೇವಿ ರಸ ಅಂದರೆ ಶಬ್ದದಲ್ಲಿರುವ ರೂಪ, ಆ ರೂಪದಲ್ಲಿ ಭಗವತ್ ರೂಪ ಇರುತ್ತೆ. ಹೌದಾ? ಶಬ್ದ ಶಬ್ದದೊಳಗೆ ಲಕ್ಷ್ಮೀ ರೂಪ, ಲಕ್ಷ್ಮೀ ರೂಪದಲ್ಲಿ ದೇವರ ರೂಪ, ಕಿವಿಯಲ್ಲಿ ಶ್ರೋತ್ರೇಂದ್ರಿಯದಲ್ಲಿ ಲಕ್ಷ್ಮೀ ರೂಪ, ಅಲ್ಲಿ ಭಗವತ್ ರೂಪ. ಹಾಗಾದರೆ ಲಕ್ಷ್ಮೀದೇವಿಗೆ ಶ್ರೋತ್ರೇಂದ್ರಿಯದಲ್ಲಿರತಕ್ಕಂಥ ಲಕ್ಷ್ಮೀದೇವಿಗೆ ಶಬ್ದದಲ್ಲಿರುವಂಥ ತನ್ನ ರೂಪ ತನಗೆ ಸೇರಬೇಕಾದರೆ ಲಕ್ಷ್ಮೀದೇವಿ ಒಳಗಿರುವ ಭಗವದ್ ರೂಪ ಅಂದರೆ ಶ್ರೋತ್ರೇಂದ್ರಿಯದೊಳಗಿರುವ ಲಕ್ಷ್ಮೀದೇವಿ ಒಳಗಿರುವ ಭಗವದ್ ರೂಪ, ಶಬ್ದದೊಳಗಿರುವ ಲಕ್ಷ್ಮೀದೇವಿಯ ಒಳಗಿರುವ ತನ್ನ ರೂಪ ತಾನು ಸ್ವೀಕಾರ ಮಾಡಿದರೆ ಶಬ್ದದೊಳಗಿರುವ ಲಕ್ಷ್ಮೀ ರೂಪ ಶ್ರೋತ್ರದೊಳಗಿರುವ ಲಕ್ಷ್ಮೀ ರೂಪಕ್ಕೆ ಸೇರುತ್ತೆ. ಹಾಗೆ 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 ಎಲ್ಲರದ್ದು ಹೇಗೆ ವಾಯುದೇವರ ರೂಪ ವಾಯುದೇವರಿಗೆ ಸೇರಬೇಕಾದರೆ ವಾಯುದೇವರು ವಾಯುದೇವರೊಳಗೆ ಲಕ್ಷ್ಮೀದೇವಿ, ಲಕ್ಷ್ಮೀದೇವರಿಗೆ ದೇವರು. ಹಾಗೆ ಶಬ್ದದೊಳಗೆ ವಾಯುದೇವರ ರೂಪ, ಅಲ್ಲಿ ಲಕ್ಷ್ಮೀ ರೂಪ, ಅಲ್ಲಿ ದೇವರ ರೂಪ. ವಾಯುದೇವರೊಳಗಿರತಕ್ಕಂಥ ದೇವರ ರೂಪ ವಾಯು ಶಬ್ದದೊಳಗಿರತಕ್ಕಂಥ ಅಂದರೆ ಶ್ರೋತ್ರೇಂದ್ರಿಯದಲ್ಲಿರುವ ವಾಯುದೇವರ ಒಳಗಿರುವ ದೇವರ ರೂಪ, ಶಬ್ದದೊಳಗಿರುವ ವಾಯು ರೂಪದೊಳಗಿರುವ ತನ್ನ ರೂಪ ತಾನು ತಗೊಂಡು ಲಕ್ಷ್ಮೀ ರೂಪ ಲಕ್ಷ್ಮೀದೇವಿಗೆ ಕೊಟ್ಟು ನಂತರ ವಾಯು ರೂಪ ವಾಯುದೇವರಿಗೆ ಬರುತ್ತೆ.
ಈಗ ನಾಲ್ಕು ದೇಹದಲ್ಲೂ ಆಗುತ್ತೆ, ಈಗ ನಾಲ್ಕು ದೇಹದಲ್ಲೂ ಆಗುತ್ತೆ ಅಂದ್ರೆ ಸ್ಥೂಲ ದೇಹ ಅನಿರುದ್ಧ ದೇಹ.
ಹಾ, ಅದಕ್ಕೆ ಹೇಳಿತ್ತು ಸ್ಥೂಲ ದೇಹಕ್ಕೆ ಬಂದದ್ದು ಕೊನೆಯವರೆಗೂ ಹೋಗ್ಬೇಕಾದ್ರೆ ಎಲ್ಲಾ ದೇಹಗಳಲ್ಲೂ ಎಲ್ಲರಿಗೂ ಎಲ್ಲಾ ರೂಪಗಳಿಗೂ ಅನುಭವ ಬರ್ತಾ ಬರುತ್ತೆ. ಈ ರೂಪಗಳೆಲ್ಲ ಕಡೆ ಸೇರ್ತಾ ಬರುತ್ತೆ. ನಾವು ಅಷ್ಟೆಲ್ಲ ಆಳಕ್ಕೆ ಹೋಗ್ಬೇಕು, ಸದ್ಯಕ್ಕೆ ಸ್ಥೂಲ ದೇಹದಲ್ಲಿ ಕೃಷ್ಣಾರ್ಪಣೆ ಅಂತ ಬಿಟ್ರೆ ಮಿಕ್ಕದ್ದೆಲ್ಲ ಬರುತ್ತೆ, ಎಲ್ಲ ನಿಮಗಿದ್ದು ಕನ್ಫ್ಯೂಷನ್ ಆಗಿಬಿಡುತ್ತೆ ಅಲ್ವಾ. ಹೆಚ್ಚಿಗೆ ಆಳಕ್ಕೆ ಹೋದ್ರೆ ಏನಾಗ್ತದೆ? ಹೋಗೋ ಇಲ್ಲ ಅದಿಲ್ಲ, ಒಮ್ಮೆಲೆ ಹೋಗೋದು ಬೇಡ. ಅಭ್ಯಾಸ ಮಾಡ್ತಾ ಮಾಡ್ತಾ ಬಂದರೆ ನಿಮಗೆ ತಾನಾಗಿ ಆಳಾಗಿ ಹೋಗ್ತಾ ಬರುತ್ತೆ. ಸರಿ, ಹಾಗೆ ಮಿಕ್ಕವ್ರು ತಗೊಂಡ್ರೆ ಅವರವರೊಳಗಿರುವ ಎಲ್ಲರೂ ಆ ಶಬ್ದದೊಳಗಿರುವ ಅವರ ರೂಪದಲ್ಲಿರುವ ಎಲ್ಲರೂ ಅವರವರ ರಸವನ್ನು ಅವರವರು ತಗೊಂಡರೆ ಅವರಿಗೆ ಆ ರೂಪ ಕೊನೆಗೆ ಪುಷ್ಕರ ಪರ್ಯಂತ ಬಂದರೆ ನಿಷ್ಠೆಷ್ಟ ಆಗಬೇಕು. ಅಷ್ಟೆಲ್ಲರೂ ಅವರವರ ಪುಷ್ಕರ ರಸದೊಳಗಿರುವ ಎಲ್ಲ ದೇವತೆಗಳ ರಸಗಳು ಪುಷ್ಕರನೊಳಗಿರತಕ್ಕಂಥ ಎಲ್ಲ ದೇವತೆಗಳು ಸ್ವೀಕಾರ ಮಾಡಿದ ಮೇಲೆ ಪುಷ್ಕರ ರಸ ಪುಷ್ಕರನಿಗೆ. ಎಲ್ಲಿ ಅರ್ಥ ಆಗ್ತಾ ಇದೆಯಾ? ಇಲ್ಲ, ಮಧ್ಯಾಹ್ನ ಕಾಲ ಹೇಳ್ತಾ ಇದ್ದಂತೆ ಬರ್ತಾ ಇದೆ. ಎಲ್ಲಿ ಒಂದು ಶಬ್ದ ಕೇಳಿದಾಗ ಆನಂದ ನಿಮಗೆ ಆಗುತ್ತಲ್ಲ, ಆ ಶಬ್ದ ಕೇಳಿದಾಗ ಆನಂದ ಆಗಬೇಕಾದರೆ ಕಿವಿಯಲ್ಲಿರತಕ್ಕಂಥ ದೇವರು ಎಲ್ಲ ದೇವತೆಗಳು ಆ ಶಬ್ದದೊಳಗಿರುವ ತಮ್ಮ ತಮ್ಮ ರೂಪಗಳನ್ನು ರಸಗಳನ್ನು ಸ್ವೀಕಾರ ಮಾಡಿದರೆ ಕೊನೆಗೆ ನಮಗೆ ತೃಪ್ತಿ, ಆ ಶಬ್ದ ಕೇಳಿದ್ದಕ್ಕೆ ತೃಪ್ತಿ. ಇಷ್ಟೆಲ್ಲ ಎಷ್ಟು ಶಬ್ದ ಕೇಳಿದ ಕೂಡಲೇ ಸೆಕೆಂಡಲ್ಲಿ ಆನಂದ ಆಗುತ್ತೆ ನಮಗೆ, ಹೌದಾ? ಅಂಥ ಕಾಲಕ್ಕೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲೇ ಅಷ್ಟು ಜನಕ್ಕೆ ಅಷ್ಟು ರೂಪಗಳು ಸೇರಿ ಕೊನೆಗೆ ನಮಗೆ ಕೊಟ್ಟು ಮುಗಿಸಿ ಹೋಗ್ಬಿಡ್ತಾರೆ. ಎಷ್ಟು ಫಾಸ್ಟ್ ಆಗಿರುತ್ತೆ ಅದು ಒಂದು ರೂಪಗಳು. ನೋ ಕಣ್ಣಿದ್ರೆ ನೋಡೋ ಕಣ್ಣಿದ್ರೆ ಕಣ್ಣು ಚದರಿ ಹೋಗ್ತಾ ಇರ್ಬೇಕು ಎಲ್ಲರಲ್ಲಿ. ಎಷ್ಟೆಷ್ಟು ಶಬ್ದಗಳು ಕೇಳ್ತಾ ಇರ್ತೀವಿ, ಬೇಕಾದ ಶಬ್ದ ಬೇಡದ ಶಬ್ದ, ಬೇಕಾದ ಶಬ್ದದಿಂದ ಸುಖ ಕೊಡುವುದು ಅವರೇ, ಬೇಡದ ಶಬ್ದ ಕೇಳಿಸಿ ಅವರು ಸುಖಪಟ್ಟು ನಮಗೆ ದುಃಖ ಕೊಡ್ತಾರೆ. ಬೇಡದ ಶಬ್ದ ಕೇಳಿಸಿ ನಮಗೆ ದುಃಖ ಕೊಡ್ತಾರೆ, ಅವರ ರೂಪಗಳು ತಗೊಂಡಾಗ ಅವರು ದುಃಖ ಆಗಲ್ಲ, ಅವ್ರು ಸುಖವೇ ಆಗುತ್ತೆ. ಅದು ವಿಶೇಷ ಖಂಡಿತ. ಎಲ್ಲರಿಗೂ ದೇವರ ನಿಂತು ಮಾಡಿಸ್ತಾರೆ ಖಂಡಿತ. ಸರ್ವತ್ರ ಎಂಬ ಶಬ್ದ ಅರ್ಥ ದೇವರು ಸರ್ವತ್ರ ಹೇಗೆ ವ್ಯಾಪ್ತನೋ ಅವರೆಲ್ಲರೂ ಕೂಡ ಅವರವರ ತತ್ವ ಬರೆಯಂತೂ ಎಲ್ಲರೂ ವ್ಯಾಪ್ತರು. ದೇವರು ಎಲ್ಲ ಕಡೆ ಇದ್ದಾನೆ, ಇವರು ಎಲ್ಲ ಕಡೆ ಇಲ್ಲ. ಅವರವರ ತತ್ವದಲ್ಲಿ ದೇವರು ಎಲ್ಲ ಕಡೆ ಇದ್ದಾನೆ, ಇವರು ಅಲ್ಲೇ ಇದ್ದಾರೆ. ಇವರಿವರಿಗೆ ಎಷ್ಟು ಸೇರಬೇಕೋ ಅದು ಕೊಡೋ ಅವನೇ. ಅವರವರ ತತ್ವ ಬರೆಯಂತ ದೇವರೆಲ್ಲಿದ್ದಾರೋ ಅಲ್ಲಿ ಇವರಲ್ಲಿದ್ದಾರೆ. ಆ ಲಿಮಿಟ್ ಇದೆ. ಆ ರೀತಿಯಲ್ಲಿ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ, ಹೌದಾ? ಹಾಗಾದರೆ ನಾವು ಇಲ್ಲಿ ಚಿಂತನೆ ಹೇಗೆ ಮಾಡಬೇಕು? ಇಷ್ಟು ಕೇಳಿ ಆಯ್ತಲ್ಲ, ಮುಂದೆ ಹಬ್ಬ ಬಹಳ ಚೆನ್ನಾಗಿತ್ತು ಕ್ಲಾಸ್ ಅಂತಲ್ಲ, ಹೆಜ್ಜೆ ಹಾಕಿದ ಕೂಡಲೇ ಅನುಷ್ಠಾನಕ್ಕೆ ಬರಬೇಕಲ್ಲ. ಏನಂತ ಅನುಷ್ಠಾನಕ್ಕೆ ಅಂದರೆ, ಸ್ವಾಮಿ ಇವತ್ತು ಬೆಳಗ್ಗೆನಿಂದ ರಾತ್ರಿ ಪರ್ಯಂತ ನನ್ನ ಶ್ರೋತ್ರೇಂದ್ರಿಯದಲ್ಲಿ ನೀನೇ ಇದ್ದುಕೊಂಡು ತತ್ವಾಭಿಮಾನಿ ದೇವತೆಗಳ ಮೂಲಕ ದೈತ್ಯರ ಮೂಲಕ ಯಾವ ಯಾವ ಶಬ್ದಗಳನ್ನು ನೀನೇ ಕೇಳುವಂತೆ ಮಾಡಿ ಅಲ್ಲಿಂದ ದೇವತೆಗಳಿಗೆ ಸುಖಪಟ್ಟು ನೀನು ಸುಖಪಟ್ಟು ದೈತ್ಯರಿಗೆ ದುಃಖಪಟ್ಟು ನನಗೂ ಸುಖವೋ ದುಃಖವೋ ಕೊಡತಾ ಇಷ್ಟು ಶಬ್ದಗಳನ್ನು ಕೇಳುವಂತೆ ಮಾಡಿದೆಯಲ್ಲ, ಅವೆಲ್ಲ ನಿನ್ನ ಪೂಜೆಯಾಗಲಿ ಹರಿಯೇ. ಇದು ಅಪ್ಲಿಕೇಶನ್. ಕೇಳೋದು ಒಂದು ಹಂತ, ಕೇಳಿದ್ದನ್ನು ಅನುಷ್ಠಾನಕ್ಕೆ ಬಿಡುವುದು ಒಂದು ಹಂತ. ನಾವು ಬರೀ ಕೇಳಿ ಬಿಡೋದರಲ್ಲೇ ಹೋಗ್ಬಿಡ್ತಾ ಇರ್ತೇವೆ, ಕೇಳಿದ್ದನ್ನು ಬರ್ಕೊಳ್ಳೋದರಲ್ಲೂ ಬರುತ್ತೆ. ಆ ಬರ್ಕೊಂಡ ಪುಸ್ತಕಗಳೆಲ್ಲ ಪೂಜೆಗಿರುತ್ತೆ, ಅನುಷ್ಠಾನಕ್ಕೆ ಮಾತ್ರ ಇರಲ್ಲ. ಅಪ್ಪ ನಾಣೆ ಬರೋದಿಲ್ಲ, ಎಲ್ಲ ನಮ್ಮ ತಲೆಯಂತೆ ದಪ್ಪಕ್ಕಾಗ್ತಾ ಇರುತ್ತೆ. ಕೊನೆಗೆ ಆ ಪುಸ್ತಕಗಳೆಲ್ಲ ಏನು ಮಾಡಬೇಕು ಅಂತ ಪ್ರಶ್ನೆ ಅಲ್ವಾ? ಆ ಬರೆದ ಪುಸ್ತಕಗಳೆಲ್ಲ ಏನು ಮಾಡಬೇಕು? ಒಂದು ಪುಸ್ತಕ ನೋಡ್ಬೋದಪ್ಪ, ಬರೆದ ಪುಸ್ತಕಗಳು ಇಷ್ಟ ಆಗಿದ್ದರೆ ಎಷ್ಟು ಯಾವಾಗ ನೋಡಬೇಕು ಅದನ್ನು? ಟೈಮ್ ಇಲ್ಲ. ಕೊನೆಗೆ ಕಣ್ಣಿಗೆ ಒಪ್ಪಿಕೊಂಡು ನದಿಯಲ್ಲಿ ವಿಸರ್ಜನೆ ಮಾಡಿಬಿಡಿ ಅಂತ ನಮ್ಮಂಥವ್ರು ಹೇಳ್ತಾರೆ. ಹಾಡು ಬರೋದು ಓದ್ತಾನೆ ಮನೆಯಲ್ಲಿ ಸ್ಟಾಕ್ ಆಗ್ತಾರೆ, ಮನೆಯವ್ರು ಬೈತಾರೆ ಎಷ್ಟು ಪುಸ್ತಕಗಳಿಂದು ಸಾಕಾಗಿದೆ ಅಂತ ಅಲ್ವಾ? ಮತ್ತೇನು ಮಾಡ್ತೀರಾ? ಎಲ್ಲ ತಗೊಂಡೋಗಿ ನದಿಯಲ್ಲಿ ಹಾಕ್ತೇವೆ. ಪುಸ್ತಕ ಸಹಿತ ಜ್ಞಾನ ಯಾಕಾಗ ಆಯ್ತು ಅಂದರೆ ಬರ್ಕೊಳ್ಬೇಕು. ಹೌದು, ಕೇಳಿದ್ದನ್ನು ಬರೀಬೇಕು. ಬರೆದದ್ದನ್ನು ಹೇಗೆ ಅನುಷ್ಠಾನ ಮಾಡಬೇಕು ಅನ್ನ ಅಪ್ಲಿಕೇಶನ್ ಮೆಥಡ್ ಬೇಕಲ್ಲ, ಅದಿಲ್ಲದೇ ನಾವು ಹೋಗಿಬಿಟ್ರೆ ಹೇಗೆ? ಅದನ್ನು ಹೇಳ್ತಾ ಇದ್ದಾರೆ ಪ್ರತಿಯೊಂದು ವಿಷಯದಲ್ಲೂ ಕೂಡ. ಸ್ವಾಮಿ ಇವತ್ತು ನನಗೇನು ಶಬ್ದದಿಂದ, ಅದು ಯಾವುದೇ ರೀತಿ ಕೊಟ್ಟಿರಬಹುದು, ಯಾವುದೇ ವ್ಯಕ್ತಿಗಳಿಂದ ಬರಬಹುದು, ಪದಾರ್ಥಗಳಿಂದ ಬಂದಿರಬಹುದು, ಏನೇ ಶಬ್ದಗಳು ಬಂದಿರಬಹುದು, ಆ ಶಬ್ದಗಳಿಂದ ನನಗೇನು ಆನಂದ ಕೊಟ್ಟಿದೆಯಾ? ನೀನೇ ಕೊಟ್ಟಿಯ ಹರಿಯೇ, ಎಲ್ಲವೂ ನಿನ್ನ ಪೂಜೆ ಆಗಲಿ ಅಂತ ನಾವು ಭಗವಂತನಿಗೆ ಅರ್ಪಣೆ ಮಾಡಿದರೆ ಅದಕ್ಕಾಗಿ ಕಾಯ್ತಾ ಇರ್ತಾನೆ. ಅದಕ್ಕೆ ಹೇಳ್ತಾರೆ ಜ್ಞಾನ ಅಂಬೋದು ಎಲ್ಲಿ ಪರ್ಯವಸಾನ ಆಗಬೇಕು? ಅನುಷ್ಠಾನದಲ್ಲಿ ಪರ್ಯವಸಾನ ಆಗಬೇಕು, ಇಲ್ಲದಿದ್ದರೆ ಪ್ರಯೋಜನವೂ ಇಲ್ಲ. ಹಾಗಾದರೆ ಎಷ್ಟು ಇಂದ್ರಿಯ ವ್ಯಾಪಾರವನ್ನು ನೋಡಿದ್ರು? ನಂಬರೇ ಗೊತ್ತಾಗಿಲ್ಲ. ಮೊದಲನೇದು
ಎರಡನೇದು ಮೂರನೇದು ಎರಡೇ ಇನ್ನ ಆಗಿತ್ತು. ನಾ ಕೇಳಿದ ಕೂಡಲೇ ಎರಡ ಮೂರ ಅಂತ ಕ್ವಶನ್ ಯಾಕೆ ಬರ್ತಾ ಇದೆ ಅಂದ್ರೆ ಎಷ್ಟಾಗಿದೆ ಅನ್ನೋದು ಮರ್ತೋಗ್ಬಿಡ್ತಾ ಇದ್ದೀರಾ ಇಲ್ವಲ್ಲ. ಹಾಗಾದ್ರೆ ಎರಡನೇದೇ ಶ್ರೋತ್ರೇಂದ್ರಿಯ ವ್ಯಾಪಾರದಲ್ಲೇ ಶ್ರೋತ್ರೇಂದ್ರಿಯನ್ನು ಕೇಳುವಂಥದ್ದೇ ಶಬ್ದ. ಶಬ್ದದ ಭೇದಗಳು ಆ ಶಬ್ದದಲ್ಲಿ ಭಗವದ್ ರೂಪಗಳು ಎಲ್ಲವನ್ನ ಒಟ್ಟಾರೆ ಏನು ಮಾಡಬೇಕು. ದಿನದಲ್ಲಿ ನಾವು ಕೇಳುವ ಶಬ್ದಗಳು ಆ ಶಬ್ದಗಳು ಎರಡು ವಿಭಾಗ, ವರ್ಣಾತ್ಮಕ ಧ್ವನ್ಯಾತ್ಮಕ ಅಂತ ಎರಡು ಶಬ್ದಗಳು. ಅಲ್ಲಲ್ಲಿರುವ ಭಗವದ್ ರೂಪಗಳು ಆ ಪ್ರಕಟವಾದ ಭಗವದ್ ರೂಪಗಳು ಅಂದ್ರೆ ನೋಡಿ ಧ್ವನಿಗಳಲ್ಲಿ ಇರತಕ್ಕ ಭಗವದ್ ರೂಪಗಳು ಎರಡು ಗುಂಪಾಯಿತು. ವರ್ಣಾತ್ಮಕ ಶಬ್ದಗಳು ಧ್ವನ್ಯಾತ್ಮಕ ಶಬ್ದಗಳಲ್ಲಿರುವ ಭಗವದ್ ರೂಪಗಳು ತಿಳ್ಕೊಂಡಾಯಿತು. ಮೊದಲು ಹೇಳಿದ್ದು ಇಂದ್ರಿಯದಲ್ಲಿ ಬರತಕ್ಕ ಭಗವದ್ ರೂಪಗಳ ಪರಿಚಯ ಮಾಡಿಕೊಟ್ರು. ಎರಡಕ್ಕೂ ಸಮನ್ವಯ ಹೇಗೆ ಅಂದರೆ ಬಿಂಬಲಿಂಗ ಹಿರಡು ಸ್ವರೂಪ ಲಿಂಗ ಅನಿರುದ್ಧ ಸ್ಥೂಲ ದೇಹದ ಪರ್ಯಂತ ಏನು ಶ್ರೋತ್ರೇಂದ್ರಿಯದ ವ್ಯಾಪಾರ ಆಗಿದೆ ಅಲ್ಲಿ ಪ್ರಕಟವಾದ ಭಗವದ್ ರೂಪಗಳಿಗೂ ದೇವತೆಗಳ ರೂಪಗಳಿಗೂ ಆ ಕೇಳಿಸಿದ ಶಬ್ದದಲ್ಲಿ ವರ್ಣಾತ್ಮಕ ಧ್ವನ್ಯಾತ್ಮಕ ಎರಡಲ್ಲಿ ಇರತಕ್ಕ ಭಗವದ್ ರೂಪಗಳಿಗೂ ದೇವತೆಗಳ ರೂಪಗಳಿಗೂ ಐಕ್ಯ ಚಿಂತನೆ ಮಾಡಿ ಆ ರೂಪವೇ ನನ್ನ ಬಿಂಬರೂಪ ಅಂತ ಚಿಂತನೆ ಮಾಡಿದರೇನೆ ಕೇಳಿದ್ದು ಸಾರ್ಥಕ. ಏನ್ ಹೇಳಿದೆ ಮತ್ತು ಹೇಳ್ತೇನೆ ನಿಮ್ಮ ತಲೆಯಲ್ಲಿ ನಿಂತು ನಿತ್ಯವೂ ಅನುಷ್ಠಾನಕ್ಕೆ ಬರುವ ಪರ್ಯಂತ ಹೇಳಬೇಕಾ ಸಾವಿರ ಸಲ ಬೇಕಾದರೂ ಹೇಳ್ತೇನೆ ನಿಮ್ಮ ತಲೆಯಲ್ಲಿ ಬರಬೇಕಷ್ಟು ಇಷ್ಟು. ಶಬ್ದದಿಂದ ಅಂದರೆ ನಮ್ಮಿಂದ ಶ್ರೋತ್ರೇಂದ್ರಿಯ ವ್ಯಾಪಾರ ನಡೆಯಬೇಕಾದ್ರೆ ಹೇಗೆ ನಡೆಯಿತು? ಬಿಂಬನಲ್ಲಿ ಶ್ರೋತ್ರೇಂದ್ರಿಯ, ಅಲ್ಲಿಂದ ಲಿಂಗದೇಹ ಸ್ವರೂಪ ದೇಹದ ಶ್ರೋತ್ರೇಂದ್ರಿಯ, ಲಿಂಗ ದೇಹದ ಶ್ರೋತ್ರೇಂದ್ರಿಯ, ಅನಿರುದ್ಧ ದೇಹದ ಶ್ರೋತ್ರೇಂದ್ರಿಯ, ಸ್ಥೂಲ ದೇಹದ ಶ್ರೋತ್ರೇಂದ್ರಿಯಕ್ಕೆ ದೇವರ ದೇವತೆಗಳ ರೂಪಗಳು ಗುಂಪು ಗುಂಪಾಗಿ ಬಂದು ಹೊರಡೆ ಬಂತಲ್ಲ ಆ ರೂಪಗಳಿಗೂ ಕೇಳಿದ ಧ್ವನಿಯಲ್ಲಿ ವರ್ಣಾತ್ಮಕ ಶಬ್ದ ಆದರೆ ಆ ಭಗವದ್ ರೂಪಗಳು ದೇವತೆಗಳ ರೂಪಗಳಿಗೂ, ಧ್ವನ್ಯಾತ್ಮಕ ಶಬ್ದಗಳಾದರೆ ಅಲ್ಲಿರುವ ದೇವರ ದೇವತೆಗಳ ರೂಪಗಳಿಗೂ, ಈ ಇಂದ್ರಿಯ ವ್ಯಾಪಾರದಲ್ಲಿ ಹೊರಟಂತಹ ರೂಪಗಳಿಗೂ ಐಕ್ಯ ಚಿಂತನೆ ಮಾಡಿ ಆ ರೂಪಗಳೆಲ್ಲ ನನ್ನೊಳಗಿರತಕ್ಕ ಬಿಂಬರೂಪದ್ದೇ ಆ ಭಗವದ್ ರೂಪಗಳು ಅಂತ ಚಿಂತನೆ ಮಾಡಿದರೆ ಐಕ್ಯ ಚಿಂತನ. ಅಂದರೆ ಇಂದ್ರಿಯ ವ್ಯಾಪಾರದಲ್ಲಿ ಪ್ರಕಟವಾದ ಭಗವದ್ ರೂಪಗಳನ್ನ, ಶಬ್ದದಲ್ಲಿ ಇರತಕ್ಕ ಭಗವದ್ ರೂಪಗಳನ್ನ ಬಿಂಬನಿಗೆ ಐಕ್ಯ ಚಿಂತನೆ ಮಾಡುವುದೇ ಶಬ್ದಗಳನ್ನ ಯಜ್ಞತ್ವೇನ ದೇವರಿಗೆ ಅರ್ಪಣೆ ಮಾಡುವುದು. ಕೇಳಿದ ಶಬ್ದಗಳೆಲ್ಲ ನಿನಗೆ ಯಜ್ಞ ಹರಿಯೇ. ಇದು ಯಾರು ಮಾಡ್ತಾರೆ ಅಲ್ಲ, ನಾವು ಬೆಳಿಗ್ಗಿಂದ ಇದು ನೆನಪೇ ಇರಲ್ಲ. ಬೆಳಿಗ್ಗಿಂದ ಏನು ಚಿಂತನೆ ಮಾಡಿದ್ದೀರಾ, ಇಷ್ಟು ಮಾಡಿದ್ದೀರಾ ಇಲ್ಲ, ಯಜ್ಞ ಅಂತ ಮಾಡಿದ್ದೀರಾ ಇಲ್ಲ, ಪ್ರತ್ಯವೆಲ್ಲ ವೇಸ್ಟ್ ಆಯ್ತಾ ಇಲ್ಲ. ಯಾಕೆ? ನಮ್ಮ ವತಿಯಿಂದ ದೇವತೆಗಳು ಈ ಕಿವಿಯಲ್ಲಿ ಕೂತಿರ್ತಾರೆ. ಕಿವಿಯೇ ಯಜ್ಞ ಕೊಂಡ, ಬಿಂಬಮೂರ್ತಿಯೇ ಅಗ್ನಿ. ಆ ಶಬ್ದದಿಂದ ಬರತಕ್ಕ ಭಗವದ್ ರೂಪಗಳು, ಇಂದ್ರಿಯದಿಂದ ಬರತಕ್ಕಂಥ ಭಗವದ್ ರೂಪಗಳು ಎರಡನ್ನೂ ಸೇರಿಸಿ ತುಪ್ಪ ಅನ್ನ ಆ ಬಿಂಬಮೂರ್ತಿಗೆ ಆಹುತಿ ಕೊಡುತ್ತಾರೆ. ಇದೇ ನಿನಗೆ ಯಜ್ಞ ಅಂತ ಕೊಡುತ್ತಾರೆ. ಹಾಗಾದರೆ ನಮ್ಮಲ್ಲಿ ಎಷ್ಟು ಕುಂಡಗಳು? ಹನ್ನೊಂದು ಕುಂಡಗಳು. ಹನ್ನೊಂದು ಕುಂಡಗಳಲ್ಲಿ ಹನ್ನೊಂದು ದೇವತೆಗಳು ನಿಂತು ಹನ್ನೊಂದು ಇಂದ್ರಿಯಗಳಿಂದ ತಗೊಳ್ಳುವ ಪದಾರ್ಥಗಳಲ್ಲಿರುವ ಭಗವದ್ ರೂಪಗಳನ್ನ ಬಿಂಬಮೂರ್ತಿಯಲ್ಲೇ ಐಕ್ಯ ಚಿಂತನೆ ಎಂಬ ಹೋಮವನ್ನು ಮಾಡುತ್ತಾ ಇದ್ದಾರೆ. ಇದು ಕಂಟಿನ್ಯೂಸ್ ನಡೀತಾ ಇದೆ. ಅದು ಯಾರು ಮಾಡುತ್ತಾರೆ? ದೇವತೆಗಳು. ಆ ದೇವತೆಗಳೊಳಗೆ ಭಗವಂತನ ರೂಪ ಒಂದು ನಿಂತಿರುತ್ತೆ, ಆ ರೂಪವೇ ಈ ಯಜ್ಞವನ್ನು ಮಾಡಿಸ್ತಾ ಇರುತ್ತೆ. ಅದು ಯಾರು ಅಂದ್ರೆ ಹೇಳ್ತಾರೆ ಮಂಜು ಸೂಕ್ತದಲ್ಲಿ, ಮನ್ಯುನಾಮಕ ನಾರಸಿಂಹನೇ ಹನ್ನೊಂದು ಇಂದ್ರಿಯಗಳಲ್ಲಿ ನಿಂತು ಆ ದೇವತೆಗಳಲ್ಲಿ ನಿಂತು
ಬಂದ ಪದಾರ್ಥಗಳಲ್ಲಿರುವ ತನ್ನ ರೂಪಗಳನ್ನು ತಾನು ಸ್ವೀಕಾರ ಮಾಡುತ್ತಾ ಅವರಿಂದ ಸಮರ್ಪಣೆ ಮಾಡಿಸ್ತಾ ಯಜ್ಞವನ್ನು ಪೂರ್ಣ ಬೆಳಗಿಸ್ತಾ ಇದ್ದಾರೆ. ಕಣ್ಣಿದ್ದರೆ ಪ್ರತಿಯೊಬ್ಬರ ಶರೀರದಲ್ಲಿ 11 ಇಂದ್ರಿಯಗಳೇ ಕುಂಡವಾಗಿ ಅದ್ಭುತವಾಗಿ ಅಗ್ನಿ ತಗ 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 ಉರಿತಾ ಇದೆ ನೋಡುವ
ಕಣ್ಣಿದ್ದರೆ.
ಖಂಡಿತ ಬಿಂಬನ 11 ರೂಪಗಳೇ, ಬಿಂಬನಂತೆ 11 ರೂಪಗಳು, ಬಿಂಬಾತ್ಮಕ 11 ರೂಪಗಳು ನಿಂತಿವೆ. ಅವರ ಬಿಂಬಾವಿನ ನಮ್ಮ ಬಿಂಬಕ ಮಾಡ್ತಾರೆ. ಯಾಕೆ ಇಲ್ಲಿಂದ ನಮ್ಮ ಬಿಂಬ ಆದ್ದರಿಂದ ಪ್ರಧಾನ ಮೂರ್ತಿ ಆದ್ದರಿಂದ ಸ್ವಾಮಿ ಅರ್ಪಣೆ ಮಾಡ್ತಾ ಇದ್ದೀವಿ ಅಂತ ಅರ್ಪಣೆ ಮಾಡ್ತಾರೆ. ಈ ಥರ ಅಂದರೆ ನೀವು ಎಲ್ಲಿಗೆ ಗುರಿ ಇರಬೇಕು ನಿಮಗೆ ಅಂದರೆ ನಮ್ಮ 11 ಇಂದ್ರಿಯಗಳ ವ್ಯಾಪಾರ ಏನಿದೆ ಆ 11 ಇಂದ್ರಿಯಗಳ ವ್ಯಾಪಾರವೂ ಸೇಮ್ ಸಿಮೆಟ್ರಿಕ್ ಇದೇ ಥರ ಎಲ್ಲ ದೇವರ ದೇವತೆಗಳ ರೂಪಗಳು ಹೊರಬರ್ತಾ ಇರುತ್ತೆ. 11 ಇಂದ್ರಿಯಗಳು ಏಕತ್ವ ಅಡುಗೆ ಮಾಡ್ತಾ ಇರ್ತಾರೆ ಅಥವಾ ರೋಡಲ್ಲಿ ಹೋಗ್ತಾ ಇರ್ತಾರೆ, ಕಾಲು ನಡೀತಾ ಇರುತ್ತೆ, ಕೈ ಅಲಗಾಡ್ತಾ ಇರುತ್ತೆ, ಕಣ್ಣು ನೋಡುತ್ತಾ ಇರುತ್ತೆ, ಹೌದಾ, ಮೂಗು ವಾಸನೆ ಬರ್ತಾ ಇರುತ್ತೆ, ಯಾವುದು ಪಕ್ಕದಲ್ಲಿ ಅವರು ಇವರು ವಾಸನೆ ಎಲ್ಲ ಬರ್ತಾ ಇರುತ್ತೆ ಆ ವಾಸನೆ ಮೊದಲು ಸರಿತಾ ಇರ್ತಾರೆ, ನಡೀತಾ ಇರ್ತಾರೆ, ಕೈ ಅಲುಗಾಡ್ತಾ ಇರ್ತಾರೆ, ನೋಡುದು ಆದ ಮೇಲೆ ಮೂಗ ಇರುತ್ತಾ ಇನ್ನೊಂದು ಕಿವಿಗೆ ಏನೋ ಸಿಗಿಸ್ಕೊಂಡಿರ್ತಾರೆ, ಹಾಡು ಕೇಳ್ತಾ ಇರ್ತಾರೆ, ಹಾಡಲ್ಲದೆ ಫೋನಲ್ಲಿ ಮಾತಾಡ್ತಾ ಇರ್ತಾರೆ, ಹೌದಾ. ಫೋನಲ್ಲಿ ಮಾತಾಡ್ತಾ ಇರುವ ಕಾಲಕ್ಕೆ ನಾವು ಹಿಂದೆ ಕೇಳಿದ್ವಿ ಏನು ನಗುವರು, ರೋದಿಸುವರು, ನಾಟ್ಯವಾಡುವರು, ಒಬ್ಬರೇ ಕೂತು ನಗತಾ ಇರ್ತಾರೆ, ಆಡ್ತಾ ಇರ್ತಾರೆ ಅಂತ ನಾವು ಹೇಗಿರ್ತಾರೋ ಅಂದ್ಕೊಂಡು ಇವಾಗ ರೋಡಲ್ಲಿ ನೋಡಿದ್ರೆ ಕಾಣಿಸ್ತಾ ಇರ್ತಾರೆ, ಒಬ್ಬರೇ ಹೋಗ್ತಾ ಇರ್ತಾರೆ, ಎದುರಿಗೆ ನಗ್ತಾ ಬರ್ತಾ ಇರ್ತಾರೆ, ಪರಿಚಯವೇ ಇರಲ್ಲ ನಮ್ಮನ್ನು ನೋಡಿ ಯಾಕೆ ನಗದ್ದು ಅಂದ್ರೆ ಇಲ್ಲ ಆ ಸೆಲ್ ಫೋನಲ್ಲಿ ಯಾರನ್ನು ಅವ್ರು ಕೇಳಿ ನಗ್ತಾ ಇರೋದು ನಮ್ಮ ಕ್ರಾಂತಿ ಅಲ್ವಾ. ಅದೇ ಥರ ಆದರೆ ಅಲ್ಲಿ ಇಂದ್ರಿಯಗಳು ಎಷ್ಟು ಕೆಲಸ ಆಯಿತು, ಏಕಪ್ರಕಾರ ಬಾಯಿಯಿಂದ ಮಾತಾಡ್ತಾ ಇದ್ದಾರೆ, ಕಣ್ಣಿಂದ ನೋಡ್ತಾ ಇದ್ದಾರೆ, ಕಿವಿಯಿಂದ ಕೇಳ್ತಾ ಇದ್ದಾರೆ, ಹೌದಾ, ಎಲ್ಲ ಆಗ್ತಾ ಇದೆ, ಸ್ಪರ್ಶ ಗೊತ್ತಾಗ್ತಾ ಇದೆ, ಎಲ್ಲ ಇಂದ್ರಿಯಗಳು ಕೆಲಸ ಮಾಡ್ತಾರೆ. ಅಂದರೆ ಇಲ್ಲಿ ನಾವು ಮಾಡಬೇಕಾಗಿದೆ ಹೇಗೆ ಅದು ಇದ್ದದ್ದೇ, ಆದರೆ 11 ಇಂದ್ರಿಯಗಳಿಂದ ಏಕಕಾಲದಲ್ಲಿ ಏನು ಮತ್ತು ಬಿಂಬ ಬಿಂಬನ ಶ್ರೋತ್ರೇಂದ್ರಿಯ ಆ ಎಲ್ಲ ಇಂದ್ರಿಯಗಳಿಂದ ಎಲ್ಲ ಭಗವದ್ ರೂಪಗಳು ಹೊರಡ್ತಾ ಇವೆ. ಎಲ್ಲ ಎಲ್ಲಿಂದ ಸ್ವಬಿಂಬ ಸ್ವರೂಪ ಲಿಂಗ ಅನಿರುದ್ಧ ಸ್ಥೂಲ ಇಷ್ಟು ಕಡೆಗೆ ಒಂದು ಚಾನಲ್ ಕಣ್ಣಿನ ಚಾನಲ್ ಅಲ್ಲಿ ಇಷ್ಟು ರೂಪಗಳು ಹೀಗಲ್ಲ, ಎಲ್ಲ ಕಡೆಗೆ ಎಲ್ಲ ರೂಪಗಳು ಏಕಕಾಲದಲ್ಲಿ ಪುಂಖಾನುಪುಂಖವಾಗಿ ದೇವರ ದೇವತೆಗಳ ರೂಪಗಳು ಬರ್ತಾ ಬರ್ತಾ ಅಷ್ಟು ವ್ಯಾಪಾರ ನಡೆಸ್ತಾ ಅಲ್ಲಲ್ಲಿ ಬರುವಂತಹ ಎಲ್ಲ ಇಂದ್ರಿಯದ ಸುಖವನ್ನು ಅವನಿಗೆ ಕೊಡುತ್ತಾ ಹೋಮ ಏಕಪ್ರಕಾರ ನಡೀತಾ ಇದೆ. ಒಂದು ವೇಳೆ 11 ಕುಂಡಗಳು ಹಾಕಿ 11 ವೃತ್ತಿಗಳು ಏಕಕಾಲದ ಸ್ವಾಹ ಅಂತ ಕೊಡ್ತಾ ಇದೆ ಹೇಗಿರುತ್ತೆ, ಅದು ನಡೀತಾ ಇದೆ ನಮ್ಮ ಶರೀರದಲ್ಲಿ. ಮತ್ತು ಅವರು ಅಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ರೆ ಕನೀಸ ಮಾಡ್ತಾ ಇದ್ದೀರಲ್ಲಪ್ಪ ಅಂತಾದ್ರೂ ಹೇಳಿದ್ರೆ ನಮ್ಮ ಬದುಕೋದು ಯಾಕೆ ಅಲ್ವಾ. ಇಷ್ಟು ಗೊತ್ತಾಯ್ತಾ ಇಷ್ಟು ಚೆನ್ನಾಗಿ ನಡೀತಾ ಇದೆ. ಎಲ್ಲಾದರೂ 11 ಕುಂಡ ಹೋಮ ಕುಂಡ ಹಾಕಿ ಮಾಡಿದ್ರೆ ಏನು ಮಾಡಿದ್ರು ಏನು ಮಾಡಿದ್ರು ಅಂತಲ್ಲಿ ಹೋಗಿ ಟಿಕೆಟ್ ಇಟ್ಕೊಂಡು ಹೋಗಿ ಹೋಮ ನೋಡಿ ಇಲ್ಲೇ ನಡೆಯುತ್ತಾ ಇದೆ ನೋಡೋ ನಾಥ ಇಲ್ಲ ಅಲ್ವಾ. ಪುರೋಹಿತರ ಒಬ್ಬೊಬ್ಬರು ಅದ್ಭುತ ಪುರೋಹಿತರು ದೇವತೆಗಳಿಗೆ ಕೂತಿದ್ದಾರೆ, ಅವರೇ ಪುರೋಹಿತರಾಗಿ ಕೂತಿದ್ದಾರೆ, ಒಬ್ಬೊಬ್ಬರು ನೋಡ್ಲಿಕ್ಕೂ ಸಾಧ್ಯ ಇಲ್ಲ, ಅವರು ನಮ್ಮಗಾಗಿ ಒಳಗೆ ಕೂತು ಯಜ್ಞ ಮಾಡುತ್ತಾ ಇದ್ದಾರೆ ಅಂತ ಕಾಲಕ್ಕೆ ಅಟ್ಲೀಸ್ಟ್ ಥ್ಯಾಂಕ್ಸ್ ಆದರೂ ಹೇಳಬೇಡವೆ. ಅದಕ್ಕೆ ಹೇಳಬೇಕು ಬೆಳಿಗ್ಗೆ ನಮೋಸ್ತು ತಾತ್ವಿಕ ದೇವಾ ವಿಷ್ಣು ಭಕ್ತಿ ಪರಾಯಣ ಧರ್ಮ ಮಾರ್ಗೆ ಪ್ರೇರೆಯಂತು ಭವಂತ ಸರ್ವೈ ಧರ್ಮ ಮಾರ್ಗ. ಅದಕ್ಕೆ ದಾಸರು ಹೇಳುತ್ತಾರೆ ಧರ್ಮ ಮಾರ್ಗ ಅಂದರೆ ನಾವೊಂದು ಕೊಡ್ತೀವಿ ಧರ್ಮ ಅಧರ್ಮಗಳ ವಿವೇಚನೆ ಸೂಕ್ಷ್ಮವಾಗಿ ಹೋಗ್ತಾ ಬರುತ್ತದೆ. ಅದಕ್ಕೆ ದಾಸರಾದ ಒಂದು ಎಚ್ಚರ ಕೊಡುತ್ತಾರೆ, ನಿನ್ನ ಮರೆಯುವ ಪುಣ್ಯಕರ್ಮಗಳು ಮಾಡುವುದು ಧರ್ಮಕರ್ಮಗಳು ನಾವು ಅಂದುಕೊಂಡಿರ್ತೇವೆ ಒಳಗೆ ಪ್ರಾಣವೇ ಹೋಗಿರುತ್ತೆ. ನಿನ್ನ ಮರೆಯುವ ಪುಣ್ಯಕರ್ಮದಕ್ಕಿಂತ ನಿನ್ನನೇ ನೆನೆಯುವ ಪಾಪ ಕರ್ಮವೇ ಲೇಸು. ಪಾಪಕರ್ಮ ಲೇಸು ಅಂತ ತಾತ್ಪರ್ಯ ಅಲ್ಲ, ನಿನ್ನ ನೆನಪು ಪ್ರಧಾನ. ಭಗವಂತನ ನೆನಪು ಪ್ರಧಾನವೇ ಇಲ್ಲದೆ ಮಾಡುವ ಕರ್ಮಗಳೆಲ್ಲ ಧರ್ಮಕರ್ಮಗಳಲ್ಲ, ಭಗವಂತನ ನೆನಪೇ ಧರ್ಮಕರ್ಮ. ಅದು ಯಾವ ಕರ್ಮದಿಂದ ನಮಗೆ ಬರ್ತಾ ಇದೆ ಚೂರೋಚ್ಚಾರ ಅವರ ಯೋಗ್ಯತಾನುಸಾರ ಮಾಡ್ತಾನೆ ಇರ್ತಾರೆ. ಆದರೆ ಅದು ನಡೆದಾಗ ಭಗವಂತ ಅದನ್ನು ಸರಿ ಮಾಡುವಂತಹ ಪ್ರಕ್ರಿಯೆ ಮಾಡುತ್ತಾನೆ, ಮಾಡಿಸಿ ಉದ್ಧಾರ ಮಾಡಿಬಿಡುತ್ತಾನೆ. ಅದಕ್ಕೆ ಈಗ ಹೇಳ್ತಾ ಇದ್ದಾರೆ ಭಗವಂತನನ್ನ ಸರ್ವತ್ರ ಅಂದ್ರೆ ಇವಾಗಂತೂ ಗೊತ್ತಾಯ್ತ ನಮ್ಮ 11 ಇಂದ್ರಿಯಗಳಿವೆ, 11 ಇಂದ್ರಿಯಗಳಿಂದ ಸತತ ವ್ಯಾಪಾರ ಆಗ್ತಾ ಇರುತ್ತೆ. ದೇವರ ದೇವತೆಗಳ ರೂಪಗಳು 11 ಇಂದ್ರಿಯಗಳ ವ್ಯಾಪಾರ ಆಗುವಾಗ ಸತತ ಪ್ರಕಟ ಆಗ್ತಾ ಇರುತ್ತೆ, ಗುಂಪು ಗುಂಪಾಗಿ ಬರ್ತಾ ಇರುತ್ತೆ. ಆ ಎಲ್ಲ ರೂಪಗಳನ್ನ ಬಿಂಬಮೂರ್ತಿಯಲ್ಲಿ ಐಕ್ಯ ಚಿಂತನೆ ಮಾಡುವುದೇ ಯಜ್ಞ. ಈ ಕೆಲಸ ಯಾರಾದರೂ ಮಾಡಿದ್ರ ಎಕ್ಸಾಂಪಲ್ ಕೊಡಿ ಅಂತ ಹೇಳ್ತೀರಾ? ಪ್ರಿಯವ್ರತ ಮಹಾರಾಜ ಮಾಡಿದ್ರು ಅಂದ್ರೆ ಯಾರು ಮಾಡಿಲ್ಲ ಅಂತಲ್ಲ, ಎಲ್ಲರೂ ಮಾಡಿದ್ರು. ಅವರ ಚರಿತ್ರೆಯಲ್ಲಿ ಹೊರಗಾಗ್ತಾರ ತನ್ನ ವಾಸುದೇವೇ ಭಗವತಿ ಸಮಾವೇಶಿತ ಸಕಲ ಕಾರಕ ಕ್ರಿಯಾ ಕಲಾಪಃ. ಅವರು ಕೂತು ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ತಮ್ಮ ಕಾರಕಗಳು ಅಂದ್ರೆ ಇಂದ್ರಿಯಗಳು, ಕಾರಕಗಳ ಕ್ರಿಯಾ ಎಲ್ಲ ಕ್ರಿಯಾಕಲಾಪ ಅಲ್ಲಿ ಬರತಕ್ಕ ಭಗವದ್ ರೂಪಗಳನ್ನ ವಾಸುದೇವೇ ಭಗವತಿ ಬಿಂಬನಲ್ಲೇ ಐಕ್ಯ ಚಿಂತನೆ ಮಾಡುತ್ತಾ ಅಂದ್ರೆ ಸಕಲೇಂದ್ರಿಯ ವ್ಯಾಪಾರವನ್ನ ಹರಿಪೂಜಾ ಅಂತ ಈ ಥರ ಆಳವಾದ ಮುಖದಿಂದ ದೇವರ ರೂಪಗಳನ್ನ ಬಿಂಬನಲ್ಲಿ ಐಕ್ಯ ಚಿಂತನೆ ಮಾಡುವುದೆಂಬ ರೀತಿಯಲ್ಲಿ ಅದ್ಭುತ ಯಜ್ಞ ಮಾಡುತ್ತಾ ಇದ್ರು. ಇದು ಯಜ್ಞ. ಒಂದು ವೇಳೆ ನೀವು ಮಾಡಿದರೆ ಅದು ಯಜ್ಞ, ಈ ಚಿಂತನೆ ಮಾಡಿದರೆ ಆ ಯಜ್ಞಕ್ಕೆ ಹೆಸರೇನು ಗೊತ್ತಾ? ಬ್ರಹ್ಮಯಜ್ಞ ಅಂತ. ಬ್ರಹ್ಮಸತ್ರ, ಆ ಬ್ರಹ್ಮಸತ್ರದಲ್ಲಿ ದೀಕ್ಷಾ ಹಿಡಿದ್ರಂತೆ. ಇವತ್ತು ನೋಡಿ ಎಂಥ ದೀಕ್ಷಾ, ನಾವು ನಾನಾ ದೀಕ್ಷೆ ಹಿಡಿತಾ ಇರ್ತೀವಿ. ಈ ದೀಕ್ಷೆ ಹಿಡಿಯೋದೇ ಇಲ್ಲ, ಹಿಡಿದು ನೋಡಬೇಕಾದ್ರೆ ದೇವ್ರು ಬಹಳ ಖುಷಿಯಾಗಿ ಬಿಡುತ್ತೆ. ಪೈಸೆ ಖರ್ಚಿಲ್ಲ, ಉಪಾಯನ ಬೇಕಾಗಿಲ್ಲ, ಏನು ಅದರಲ್ಲಿ ಅಕ್ಕಿ ಎಷ್ಟು ಇಡಬೇಕು, 4 ಕೆಜಿ ಸಾಕಾ, 4 ಕೆಜಿ ಸಾಕಾ, 1 ಕೆಜಿ ಇರಬೇಕಾ, 1 ಕೆಜಿ ಜಾಸ್ತಿ ಆಯ್ತೇನೋ, ಜಾಸ್ತಿ ಕೊಡ್ಬೇನೋ ಆಚಾರ್ಯ, ಇದಾಯ್ತು ಕಮ್ಮಿ ಆಯ್ತೇನೋ, ಈ ಚಿಂತೆಯೇ ಇಲ್ಲ. ಪೈಸೆ ಖರ್ಚಿಲ್ಲ, ಆಚಾರ ಬೇಕಾಗಿಲ್ಲ, ಕಲಶ ವಸ್ತ್ರ ಏನೂ ಬೇಕಾಗಿಲ್ಲ, ಊಟದ ಖರ್ಚೇ ಇಲ್ಲ. ಮತ್ತೆ ಯಜ್ಞ ಇದೆ, ಅದ್ಭುತ ಯಜ್ಞ ನಡೀತಾ ಇದೆ. ಋತ್ವಿಜರಿಗೆ ಸಂಭಾವನೆ. ಏನು ಸಂಭಾವನೆ? ಆ ತತ್ವಾಭಿಮಾನಿ ದೇವತೆಗಳನ್ನು ತಿಳಿದು ಅವರಿಗೆ ನಮಸ್ಕಾರ ಸಲ್ಲಿಸುವುದೇ ಸಂಭಾವನೆ. ಅವರಿಗೆ ಊಟ ಹಾಕ್ಬೇಕಲ್ಲ ಋತ್ವಿಜರಿಗೆ, ಒಬ್ಬರ ಇಬ್ಬರ ನೋಡಿ. ಯಜ್ಞ ಅಂತ ನಡೆದರೆ 3 ಜನ ಬೇಕು, ಯಜಮಾನ ಬೇಕು, ಋತ್ವಿಜರು ಬೇಕು, ಸದಸ್ಯರು ಬೇಕಂತೆ. ಸದಸ್ಯರು ಅಂದ್ರೆ ಯಾರು ಅಂದ್ರೆ ಯಜ್ಞವನ್ನ ನೋಡುತ್ತಾ ಅಲ್ಲಿರೋ ಭಗವದ್ ರೂಪವನ್ನ ಸ್ತೋತ್ರ ಮಾಡತಕ್ಕಂಥವ್ರು ಸದಸ್ಯರು ಅಂತ. ಇಲ್ಲಿ ನಮ್ಮ ಶರೀರದಲ್ಲಿ ನಡೆಯುವಂತಹ 11 ಕುಂಡಗಳಲ್ಲಿ ನಡೆಯುವ ಅದ್ಭುತವಾದ ಯಜ್ಞ ಇದೆಯಲ್ಲ, ಈ ಯಜ್ಞದಲ್ಲಿ ಯಾರು ಋತ್ವಿಜರು ಅಂದ್ರೆ ದೇವತೆಗಳೇ ಋತ್ವಿಜರೇ ಆಗಿದ್ದಾರೆ. ಸದಸ್ಯರೇ ಯಾರಯ್ಯ ಅಂದ್ರೆ 3.5 ಕೋಟಿ ದೇವತೆಗಳು, ಋಷಿಗಳು, ಪಿತೃಗಳು, ಗಂಧರ್ವರು, ಕ್ಷಿತಿಕರು ಎಲ್ಲರೂ, ಆ ಕಮಲ ನಾಭಾದೇವಿಗಳು, ದಾಸವರ್ಗ ಎಲ್ಲರೂ ಇದರಲ್ಲಿ ಸದಸ್ಯರು. ಪ್ರಧಾನಮೂರ್ತಿ ಭಗವಂತ ಎಲ್ಲರೂ ನಿಂತಿದ್ದಾರೆ. ಇಂಥ ಯಜ್ಞ ಎಲ್ಲಿ ನಡೆಯಲು ನಡೀತಾ ಇದೆ? ನೋಡೋ ಕಣ್ಣು ನಮಗಿಲ್ಲ ಅಷ್ಟೇ. ಮತ್ತೆ ಇಂಥ ಯಜ್ಞ ನಡೀತಾ ಇದೆ ಅಂತ ಚಿಂತನೆ ಮಾಡಿ, ಇದು ಸಾಮಾನ್ಯ ಯಜ್ಞ ಅಲ್ಲ, ನಿತ್ಯ ನಡೆಯುವಂಥ ಬೃಹದೀ ಸಹಸ್ರ ಅದ್ಭುತವಾದ ಯಜ್ಞ. ಬೃಹದೀ ಸಹಸ್ರ ಹೋಮ ಅಲ್ಲ, ಯಾಗ ನಡೀತಾ ಇದೆ. ಇದು ಒಂದು ಕಡೆಯಲ್ಲ, ಬ್ರಹ್ಮಾಂಡದೊಳಗಿರುವ ಸಕಲ ಚೇತನರಲ್ಲಿ ಗರುಡ ವಾಹನ ಸ್ವಾಮಿ ಮಾಡಿಸ್ತಾ ಇರುವಂಥ ಅವ್ಯಾಹತವಾದ ಅದ್ಭುತವಾದ ಯಜ್ಞ ಇದು. ಕೂತ ಕಡೆ ನಮ್ಮಲ್ಲೂ ಎಲ್ಲರಲ್ಲೂ ಚಿಂತನೆ ಮಾಡುತ್ತಾ ಆನಂದ ಪಡತಕ್ಕಂಥವನೇ ಯೋಗಿ ಅಂತ ಕರೆಯುತ್ತಾರೆ. ಅದೇ ಯೋಗ ಅಂದ್ರೆ, ಯೋಗ ಅಂದ್ರೆ ಏನು? ಏನೇನೋ ಮಾಡುವುದಲ್ಲ, ಒಳಗಿದ್ದ ಸ್ವಾಮಿಯನ್ನು ಗುರುತಿಸಿ, ಎಲ್ಲ ಕಡೆ ಅವನಿದ್ದಾನೆ ಅಂತ ಗುರುತಿಸಿ, ಅವನು ಮಾಡುವ ವ್ಯಾಪಾರವನ್ನ ಕ್ಷಣ ಕ್ಷಣಕ್ಕೆ ನೆನೆದು ಆನಂದ ಪಡುವುದೇ ಯೋಗ. ಅದು ಮತ್ತೆ ನಿಮಗೆ ಕೈ ಬಂತಲ್ಲ, ಮಾಡ್ಬೋದಾ? ಆಗತ್ತಾ? ಯಾಕೆ ಕ್ವಶನ್ ಮಾರ್ಕ್ ಇದೆ ಬೇಸಲ್ಲಿ? ಇಷ್ಟೆಲ್ಲ ಬೇಡ, ಏನಂತ ಮಾಡ್ಬೋದಪ್ಪ? ಕೊನೆಗೆ ಚುರುಕಾಗಿ ಹೇಳ್ಕೊಳ್ಳಿ ಆಚಾರ್ಯ, ಇಷ್ಟೆಲ್ಲ ನಮ್ಗೆ ಆಗಲ್ಲ ಅಂತ ಹೇಳ್ತೀರಾ? ಇಷ್ಟು ಹೇಳ್ಬೋದಾ? ನನ್ನ ಶರೀರವೇ ಯಜ್ಞ ಕುಂಡ, ಅಲ್ಲಿ 11 ಇಂದ್ರಿಯಗಳೇ ಪ್ರಧಾನ ಕುಂಡಗಳು, ತತ್ವಾಭಿಮಾನಿಗಳೇ ಬರ್ಕೊಂತ ಅಂತೀರಾ? ಇಲ್ಲ, ನಾಳೆ ಬರುತ್ತದೆ, ಅದರಾಗೆಲ್ಲ ಇದೆ. ಆ ಪುಸ್ತಕದ ಕೊನೆಯಲ್ಲಿ ನಮ್ಮ ಶರೀರದಲ್ಲಿ ಬೃಹತಿ ಸಹಸ್ರ ಹೇಗೆ ಚಿಂತನೆ ಮಾಡಬೇಕು ಎಂಬುದು ಕೊಟ್ಟಿದೆ, ಎಲ್ಲವನ್ನ ಕೊಟ್ಟಿದೆ. ನಿತ್ಯವೂ 16 ಪ್ರಕರಣ ಬೆಳಗ್ಗಿಂದ ರಾತ್ರಿ ಒಳಗೆ ಪಾರಾಯಣ ಮಾಡುತ್ತಾ, ಮನಸ್ಸಿಟ್ಟು ಪಾರಾಯಣ ಮಾಡುತ್ತಾ ಮುಗಿಸಿ. ಇನ್ನೊಂದು ಮೊದಲೇ ಕೊಟ್ಟಿದ್ದಲ್ಲ, ಚತುರ್ದಶಿ ಮಾಡ್ತಾ ಇದ್ದೀರಾ, ವೆರಿ ಗುಡ್. 16 ಸೇರಿಸ್ಕೊಂಡ್ಬಿಡಿ, ಎಷ್ಟಾಯ್ತಪ್ಪ? 30. 30 ಪ್ರಕರಣ ನಿತ್ಯವೂ ಪಾರಾಯಣ ಮಾಡಿ. ಅದರಲ್ಲಿ ಹೇಳಿದಂತೆ ಮನಸ್ಸಲ್ಲಿ ಒಮ್ಮೆ ಸ್ಮರಣೆ ಮಾಡಿ, ಕೃಷ್ಣಾನನ ಗರ್ಭಿತ ಅಂದರೆ ಎಷ್ಟು ಅಲ್ವಾ. ಕೊನೆಗೇನು ಬರುತ್ತೆ ಹೇಳಿ, ಭಗವಂತ ನಿಮಗೆ ಪುಣ್ಯ ಎಷ್ಟು ಕೊಡ್ತಾನೆ ಎಂಬುದಕ್ಕೆ ಲೆಕ್ಕ ಇಲ್ಲ, ಅವನಿಗೆ ಗೊತ್ತು, ಚಕ್ಮನೆ ಕೊಡ್ತಾನೆ. ಒಂದಂತೂ ಸತ್ಯ, ಏನು ಹೇಳಿ, ಸಾಯುವ ಕಾಲಕ್ಕೆ ಮುಖದಲ್ಲಿ ನಗು ಇರುತ್ತೆ ಅಲ್ವಾ. ಇಷ್ಟು ಅದ್ಭುತವಾದ ಸಾಧನೆ ನಮ್ಮ ಗುರುಗಳು ಹೇಳಿಕೊಟ್ರಲ್ಲ, ಮಾಡಿರುವಾಗ ಈ ಹೇಳಿದ್ದು ಆ ಟೈಮಿಗೆ ನಾನು ಬರಬೇಕಲ್ಲ ಅಂತ. ಇವಾಗ ಇದು ಬಂತು, ಇವಾಗ ನಾನು ಮಾಡ್ತೀನಿ, ಹಿಂದೆ ಮಾಡಿಲ್ಲಲ್ಲ ಇವೆಲ್ಲ, ಆ ಮಾಡದೇ ಇದ್ದ ಟೈಮೇ ಜಾಸ್ತಿ ಇತ್ತಲ್ಲ, ಅದು ಹೋಯಿತಲ್ಲ ಅನ್ನೋ ದುಃಖ ಇದೆಯಲ್ಲ ಅಲ್ವ, ತುಂಬ ಇದೆಯಲ್ಲ. ಬೇಕಾದ ಕೌಶಲ ನಿಜವಾಗಿ ಮಾಡ್ತೀನಿ ಅಂತ ಕೊಡ್ತೀನಿ. ಅದು 50, 60, 70 ಎಷ್ಟು ವಯಸ್ಸಾಗಿದೆ, ಇಷ್ಟುವರೆಗೆ ಈ ಚಿಂತನೆಗಳು ಯಾರು ಹೇಳ್ಕೊಳ್ಳಿಲ್ಲ. ಅರಣ್ಯಕಾಚಾರ್ಯ ಹೇಳ್ಕೊಟ್ಟು ಇವಾಗ ಹೊರಗೆ ಬಂತು, ಮೊದಲೇ ಹೇಳ್ಕೊಟ್ಟಿದ್ರೆ ನಾವು ಮೊದಲೇ ಮಾಡಿಬಿಡ್ತಾ ಇದ್ವಲ್ಲ. ವೇಸ್ಟ್ ಆಯ್ತಲ್ಲ ಅಂದ್ರೆ ವೇಸ್ಟ್ ಪ್ರಸಕ್ತಿ ಏನು ಜೀವನದಲ್ಲಿ ಇಲ್ಲ. ಆಚಾರ ಪಾದ ಹಿಡಿದ ಮೇಲೆ ಎಲ್ಲ ನಮ್ಮ ಮನೆಯಲ್ಲಿ ವೇಸ್ಟ್ ಇರ್ಬೋದು, ಸಾಧನೆಯಲ್ಲಿ ವೇಸ್ಟ್ ಆಗೋದೇ ಇಲ್ಲ. ಹೇಳಿಕೊಡ್ತಾರೆ ಇಲ್ಲಿ, ಅದಕ್ಕೆ ಹೇಳಿದ್ದೇವೆ ನಾನು, ಈ ದಿನದಲ್ಲಿ ಅಂತ ಸಂಕಲ್ಪ ಮಾಡಬೇಡಿ, ಈ ಜನ್ಮದಲ್ಲಿ ಹೌದಾ, ಹುಟ್ಟಿದ ದಿನದಿಂದ ಸಾಯುವ ದಿನ ಪರ್ಯಂತ, ಹುಟ್ಟಿದ ಕ್ಷಣದಿಂದ ಸಾಯುವ ಕ್ಷಣ ಪರ್ಯಂತ, ಪ್ರತಿಯೊಂದು ಕ್ಷಣದಲ್ಲಿ ನನ್ನ 11 ಇಂದ್ರಿಯಗಳಿಂದ ಆದ ವ್ಯಾಪಾರಗಳು, ಅಲ್ಲಿ ಪ್ರಕಟವಾದ ರೂಪಗಳೆಲ್ಲ ದೇವತೆಗಳು ನಿನಗೆ ಪೂಜಾ ಅಂತ ಅರ್ಪಣೆ ಮಾಡಿದ್ದಾರೆ ಹರಿಯೇ. ನನಗೆ ತಿಳುವಳಿಕೆ ಈಗ ಬಂದಿದೆ, ಅದನ್ನ ಈಗ ನಿನಗೆ ಕೃಷ್ಣ ಅರ್ಪಣ ಬಿಡುತ್ತಿದ್ದೇನೆ, ತಗೊಳ್ತೀಯ ಅಂದ್ರೆ ಕೊಡು ಅಂತ. ಕೃಷ್ಣಾರ್ಪಣ ಬಿಡುವುದೇ ಉತ್ತರ, ಬಿಟ್ಟು ಬಿಟ್ರೆ ಆಯಿತು, ಅಷ್ಟು ಬಿಟ್ರೆ ಸಾಕ. ಇಷ್ಟು ಬಂದರೆ ಮತ್ತಷ್ಟರ ಆಸೆ ಅಲ್ವಾ, ನಾವೆಲ್ಲ ಸ್ವಲ್ಪ ಕೊಟ್ರೆ ಕೊಡ್ತೀರಲ್ಲ, ತುಂಬ ಬೇಕು. ಏನು ಕೊಟ್ಟರು ತುಂಬ ಬೇಕು ಅದಕ್ಕೆ ಹೇಳ್ತಾ ಇದ್ದಾರೆ. ಎಷ್ಟು ಕೊಟ್ಟರು ಸಾಕಾಗಲ್ಲ, ಎಷ್ಟು ಕೊಟ್ಟರು ಸಾಕಾಗುತ್ತೆ ಅಂತ ಹೇಳ್ತಾರೆ. ಮೊದಲನೆಯ ಜನ್ಮ ಮೊದಲುಕೊಂಡು ಕೊನೆಯ ಜನ್ಮ ಪರ್ಯಂತ, ಪ್ರತಿಯೊಂದು ಜನ್ಮದಲ್ಲಿ, ಪ್ರತಿಯೊಂದು ಕ್ಷಣದಲ್ಲಿ, ಅದು ಯಾವ್ಯಾವ ಜನ್ಮ ಬಂದಿತ್ತೋ, ನೀನೇ ತತ್ವಾಭಿಮಾನಿಗಳ ಮೂಲಕ 11 ಇಂದ್ರಿಯಗಳಿಂದ ವ್ಯಾಪಾರ ನಡೆಸಿದ್ದು ಖಚಿತ. ನನಗೆ ಚಿಂತನೆ ಇಲ್ಲದಿದ್ರು ನನ್ನೊಳಗೆ ತತ್ವಾಭಿಮಾನಿ ದೇವತೆಗಳಿದ್ದದ್ದು ಖಚಿತ, ಇದ್ದದ್ದು ಖಚಿತ, ಇರೋದು ಖಚಿತ, ಮುಂದೆ ಇರೋದು ಖಚಿತ, ನನ್ನ ಬಿಡಲ್ಲವರು. ಆ ದೇವತೆಗಳೆಲ್ಲ 11 ಇಂದ್ರಿಯಗಳಿಂದ ನಡೆದ ವ್ಯಾಪಾರವನ್ನ ಯಜ್ಞ ಅಂತಾರ, ಅರ್ಪಣೆ ಮಾಡಿದ್ದು ಖಚಿತ, ಮಾಡತಾ ಇರೋದು ಖಚಿತ, ಮಾಡುತ್ತಾರೆ ಅನ್ನೋದು ಖಚಿತ. ಹೌದಾ? ನನಗಂತೂ ಆಗ ನೆನಪಿಲ್ಲ, ಮುಂದೆ ನೆನಪಾಗುತ್ತೋ ಗೊತ್ತಿಲ್ಲ, ಈಗ ನೆನಪಾಯಿತು. ಅವಾಗಂದ್ರೂ ನಿನಗೆ ಯಾವಾಗ ನೆನಪು ಬಂದಿರುತ್ತೋ ಅವಾಗ ಎಲ್ಲ ಕೃಷ್ಣಾರ್ಪಣೆ ಬಿಟ್ಟು ಬಿಡು ಅಲ್ವಾ. ಹೇಗೆ ಅದು ಹೇಗಾಗುತ್ತೆ? ಹಿಂದಿಂದೆಲ್ಲ ಇವಾಗ ಕೊಡ್ತೀನಿ ಅಂದ್ರೆ ಮಗ ಹುಚ್ಚ, ಯಾವಾಗ ಜಗಳ ಆಡ್ತಾನೆ ನಮ್ಮನ್ನು ನೋಡಿದ್ರೆ, ಬೈತಾನೆ ಹೊಡಿತಾನೆ ಎಲ್ಲ ಮಾಡ್ತಾ ಇರ್ತಾನೆ. ಆದರೆ ತಿಂಗಳಲ್ಲಿ ಅದ್ಯಾವುದೋ ದಿವಸ ಬರುತ್ತೆ, ಒಂದು ದಿವಸ ಒಂದು 10 ನಿಮಿಷ ಮಾತ್ರ ಎಲ್ಲ ಮರ್ತೋಗಿ ಮತ್ತು ಅಮ್ಮ ಅಂತ ಮಾತಾಡಿಸ್ತಾನೆ. ಅವನು ಹತ್ತು ನಿಮಿಷ ಮಾತಿನಲ್ಲಿ ತಾಯಿ ಮಾತಾಡಿದ್ದಾರೆ. ಹೌದಾ ಅಲ್ವಾ? ಇಲ್ಲ, ನೀ ಹತ್ತೇ ನಿಮಿಷ ಮಾತಾಡಿದ್ಯಾ, ಮಿಕ್ಕ ತಿಂಗಳೆಲ್ಲ ನನ್ನ ಬೈದ್ಯಾ ಅಂತ ಸಾಧಿಸ್ತಾಳ? ನೀವೇ ಹಾಕಿದರೆ ಒಂದು ಸ್ವಾಮಿ ಹೇಗಿದೆ?
ತುಂಬ ಚೆನ್ನಾಗಿರ್ತದ.